ಅಪಿ ವೇದಸ್ಯ ಕಿವಂತ ವಾಕ್ಯರೂಪೇಣ ಸಂಗತಿ ಘೋಷಾಸ್ಸರ್ವೇಪಿ ವೇದಾಶ್ಚ ಸರ್ವೇ ವೇದಾಶ್ಚ ಯತ್ಪದಂ ಇಂದ್ರಂ ಮಿತ್ರಂ ಯಮಿಂದ್ರಶ್ಚ ಪ್ರಥಮಃ ಸಂಕೃತಿಸ್ತಥಾ ರಾಮಃ ಸರ್ವದೇವಾನಾಂ ಏಕ ಇತ್ಯಾದಿಕಾ ಶ್ರುತಿಃ ಪ್ರವಾಲಮುಕ್ತವಿಷಯೇ ತದೇವೋಕ್ತವುಪದ್ರವಾದಿ ಸ್ವಯಂ ಭಗವತಾ ಭುವತಾ ಅಶೇಷ ಸಮನ್ವಯಂ. ಇದನ್ನೇ ವೇದವ್ಯಾಸರು ಮೊದಲಿಗೆನೆ ಓಂ ತತ್ವ ಸಮನ್ವಯ ಸೋಮಮಾತರಿಂದ ತಿಳಿಸಿದ್ದಾರೆ. ನ ಶಬ್ದವಾಚ್ಯತೈ ಮಾತ್ರ ಪ್ರಸಾರಶ್ಚರಿಷಿಧ್ಯತೆ ಸರ್ವವೇದೇತಿಹಾಸೇಷು ಪುರಾಣೇಷು ಚ ಸಂಗ್ರಹಾತ್. ಶಬ್ದವಾಚ್ಯತೈ ಮಾತ್ರ ಪ್ರಸಾರಸ್ಯ ರಿಷಿಧ್ಯತೆ. ಇಲ್ಲಿ ಪ್ರಧಾನ ಅಂತ ಹೇಳಿದ್ರೆ ಸಾಂಖ್ಯರೂಪಿರತಕ್ಕಂಥ ಪ್ರಧಾನ ಪ್ರಕೃತಿ, ಪ್ರಕೃತಿಗೆ ಶಬ್ದವಾಚ್ಯತ್ವವನ್ನು ಅವರು ಹೇಳಿದ್ದಾರೆ. ಅದು ಸರಿಯಲ್ಲ ಅಂತ ಹೇಳೋದಕ್ಕೆ ಹೊರಟಿದ್ದಾರೆ. ಹೊರಟಿದೆ ಸೂತ್ರ ಅಂತ ಇವರ ವ್ಯಾಖ್ಯಾನ. ಅದ್ವೈತದ ಭಾಷ್ಯದ ಪ್ರಕಾರ ಈ ಪ್ರಕರಣ ಹೊರಟಿರೋದು ಯಾತಕ್ಕೋಸ್ಕರ ಅಂದರೆ, ಸಾಂಖ್ಯರು ಶಬ್ದದಿಂದ ವಾಚ್ಯ ಅಂತ ಹೇಳಿ ಪ್ರಧಾನಕ್ಕೆ ಹೇಳ್ತಾರೆ, ಅದಲ್ಲ ಅಂತ ಹೇಳೋದು ಇಲ್ಲಿ ಉದ್ದೇಶ ಅಂತ ಹೇಳಿ ಅವ್ರು ತಿಳಿಸಕ್ಕೆ ಕೊಟ್ಟಿದ್ದಾರೆ. ಅದು ಸರಿಯಲ್ಲ ಅಂಥೇಳಿ. ಸರ್ವವೇದೇತಿಹಾಸೇಷು ಪುರಾಣೇಷು ಜ ಸಂಗ್ರಹ. ಸರ್ವ ವೇದಗಳಲ್ಲಿ, ಇತಿಹಾಸಗಳಲ್ಲಿ, ಪುರಾಣಗಳಲ್ಲಿ ಸ್ಪಷ್ಟವಾಗಿ ಪ್ರಧಾನವನ್ನು ವಾಚ್ಯ ಅಂತ ಕರೆದಿರೋದ್ರಿಂದ ಇಲ್ಲಿ ಪ್ರಧಾನಕ್ಕೆ ಅವಾಚ್ಯತ್ವ ಸಮರ್ಥನೆ ಈ ಅಧಿಕರಣದ ವಿಷಯ ಅಲ್ಲ ಅಂಥೇಳಿ. ಸತ್ವಂ ರಜಸ್ತಮ ಇತಿ ಗುಣಾ ಪ್ರಕೃತಿ ಸಂಭವಾ ನಿಬದ್ಧಂತಿ ಮಹಾಬಾಹೋ ದೇಹೇ ದೇಹಿನ ಮವ್ಯಯಂ. ಇದು ಭಗವದ್ಗೀತ 14ನೇ ಅಧ್ಯಾಯದ ಶ್ಲೋಕ. ಇಲ್ಲಿ ಪ್ರಧಾನದ ಬಗ್ಗೆ ಸಾಕಷ್ಟು ವಿಷಯ ಹೇಳಿದ್ದಾರೆ. ಪ್ರಕೃತಿ ಅವಾಚ್ಯದ ವಿಷಯ ಇಲ್ಲಿ ಬಂದಿಲ್ಲ. ಇತ್ಯಾದಿ ವಾಕ್ಯ ರೂಪೇಣ ಯತ್ರಾರ್ಥೋ ನನ್ಯಯಿಷ್ಯತೆ ತೇಜೋ ಅಪನ್ನಾತ್ಮಕಂ ವಾಪಿ ಯದ್ಯುಪಾದಾನಮಿಷ್ಯತೆ ಅನಾದ್ಯೇವಾಪರಾಧಃ ಪ್ರಧಾನಮಿತಿ ಚೋದಿತೇ ಅಜಾಮೇಕಾಮಿತಿ ಪ್ರಾಹ ಶ್ರುತಿರೇತಾಂ ಯದಾ ತದಾ. ಇತ್ಯಾದಿ ವಾಕ್ಯ ರೂಪೇಣ ಯತ್ರಾರ್ಥೋ ನ ಅನ್ಯಃ ಇಷ್ಯತೆ. ಇತ್ಯಾದಿ ವಾಕ್ಯಗಳ ರೂಪದಿಂದ ಪ್ರಧಾನ ವಾಚ್ಯತ್ವವನ್ನು ಶ್ರುತಿಸ್ಮೃತಿಗಳು ಹೇಳಿವೆ. ಯತ್ರ ಅರ್ಥ ನಾಣ್ಯಃ ಇಷ್ಯತೆ, ಅಲ್ಲಿ ಬೇರೆ ಅರ್ಥ ಮಾಡೋ ಪ್ರಸಂಗವೇ ಇಲ್ಲ. ತೇಜೋ ಅವನ್ನಾತ್ಮಕಂ ವಾಪಿ ಯದಿ ಉಪಾದಾನ ಇಷ್ಯತೆ. ತೇಜೋ ಅವನ್ನಾತ್ಮಕಂ ಪ್ರಧಾನಂ, ತೇಜಸ್ಸು ಅಪು ಅನ್ನ ಅಂತ, ಅಪ್ಪ ಅಂತ ಹೇಳಿದರೆ ನೀರು, ಅನ್ನ ಅಂತ ಹೇಳಿದರೆ ಪೃಥ್ವಿ, ಇವುಗಳಿಂದ ಕೂಡಿದ್ದೆ ಉಪಾದಾನ ಅಂತ ಕರೆಯೋದಾದರೂ ಕೂಡ ಅದು ಸರಿಯೇ, ಅದೇ ಪ್ರಧಾನ. ಅನಾದ್ಯೇವ ಅಪರಾಧಕ್ಕಃ ಪ್ರಧಾನಮಿತಿ ಚೋದಿತೆ. ಇದು ಮುಖ್ಯವಾಗಿ ಎಲ್ಲದಕ್ಕೂ ಬಂಧಕ್ಕೆ ಯಾವುದು ಕಾರಣ ಅಂತ ಪ್ರಶ್ನೆ ಮಾಡಿದರೆ ಪ್ರಧಾನಮಿತಿ ಜೋದಿತೆ, ಪ್ರಧಾನವೇ ಇದಕ್ಕೆ ಕಾರಣ, ಪ್ರಕೃತಿಯ ಬಂಧನವೇ ಸಂಸಾರಕ್ಕೆ ಕಾರಣ ಅಂತ ಹೇಳಿದರು. ಶ್ರುತಿನೂ ಅದೇ ಮಾತು ಹೇಳ್ತಾ ಇದೆ. ಅಜಾಮೇಕಾಂ ಲೋಹಿತ ಶೋಕ ಶುಕ್ಲ ಕೃಷ್ಣಾಂ ಅಂತ ಶ್ರುತಿ ವಾಕ್ಯ ಶ್ವೇತಾಶ್ರುತರ ಉಪನಿಷತ್ತು. ಅಜಾಂ ಏಕಾಂ ಇತಿ ಪ್ರಾಹ ಶ್ರುತಿ ಏತಾಂ ಯದಾ ತದಾ. ಶ್ರುತಿಯೂ ಕೂಡ ಸ್ಪಷ್ಟವಾಗಿ ಪ್ರಕೃತಿಯನ್ನು ವಾಚ್ಯ ಅಂತಲೇ ಕರೆದಿದೆ. ಕೋ ದೋಷ ಸರ್ವಥೈ ವಾಸ್ತಿ ಪರಿಣಾ ವಿಜಡಂ ಯದಿ ಅಸ್ಮಾಕಂ ಪರಮುಖ್ಯಾರ್ಥೋ ಭಗವಾನ್ ಏಕಏವತು. ಕೋ ದೋಷ ಸರ್ವಥೈ ವಾಸ್ತಿ ಪರಿಣಾಮಿ ಜಡಂ ಯದಿ, ಒಂದು ಜಡ ಪದಾರ್ಥವಾದ ಪ್ರಧಾನವನ್ನು ಒಪ್ಪಿ ಅದು ಪರಿಣಾಮ ಕಾರಣ, ಅದು ಪರಿಣಾಮಿ ಅಂತ ಕರೆದರೆ ಕೋ ದೋಷ ಸರ್ವಥೈ ವಾಸ್ತಿ, ಅದಕ್ಕೆ ವಿರೋಧ ಏನಿದೆ? ವಿಕೃತಿ ವಿಕಾರ ಹೊರತಕ್ಕಂಥದ್ದು ಜಡ ಅಂತ ಹೇಳಿದರೆ ಯಾವ ಯೋಚನೆಯೂ ಇಲ್ಲ. ದೇವರಿಗೆ ವಿಕಾರ ಹೇಳಿದರೆ ಸಮಸ್ಯೆ. ಅದೇ ಪ್ರಧಾನವಾದದ್ದು ಜಡ ಪದಾರ್ಥವಾದ ವಿಕಾರ ಹೊಂದೋದಕ್ಕೆ ಯಾವ ದೋಷವೂ ಇಲ್ಲ. ದೇವರಿಗೆ ಹೇಳಿದರೆ ಸಮಸ್ಯೆ, ದೇವರಿಗೆ ಸಮಸ್ಯೆ ಇಲ್ಲ. ಅಸ್ಮಾಕಂ ಪರಮುಖ್ಯಾರ್ಥೋ ಭಗವಾನ್ ಏಕಏವತು. ಆದ್ದರಿಂದ ನಾವು ಪ್ರಕೃತಿ ಬದಲಾದವುಗಳು ಅವಾಚ್ಯ ಅಂತ ಹೇಳೋ ಶ್ರುತಿಯ ಅರ್ಥ ಅಲ್ಲ. ಪರಮಮುಖ್ಯಾರ್ಥ ನಾರಾಯಣ ಅಂತ ಹೇಳಿ ಶ್ರುತಿಯ ಅರ್ಥ, ಪರಮುಖ್ಯಾರ್ಥ ನಾರಾಯಣ ಅಂತ ಹೇಳಿದರೆ ಉಳಿದವುಗಳು ಅವಾಚ್ಯ ಅಂತ ಅರ್ಥ ಅಲ್ಲ. ಅದು ಬಹಳ ಮುಖ್ಯ. ಪರಮಮುಖ್ಯಾರ್ಥ ನಾರಾಯಣ ಅಂತ ಹೇಳಿದರೆ ಉಳಿದವರು ಒಬ್ಬರು ಫಸ್ಟ್ ರ್ಯಾಂಕ್ ಬಂದಿದ್ದಾರೆ ಅಂದರೆ ಉಳಿದವರು ಇಲ್ಲೇ ಇಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೆ ಅವನು ಫಸ್ಟ್ ರ್ಯಾಂಕ್ ಅಂತ ಅಷ್ಟೇ ಅರ್ಥ ಅವರು, ಉಳಿದವರೆಲ್ಲ ಕೂಡ ಬೇರೆ ಬೇರೆ ರೀತಿ ತಗೊಂಡಿದ್ದಾರೆ ಅಂತ ಅರ್ಥನೇ ಹೊರತು ಅವ್ರು ಯಾರೂ ಇಲ್ಲ ಅಂತ ಅರ್ಥ ಅಲ್ಲ. ಈ ಪರಮಮುಖ್ಯಾರ್ಥಕ್ಕೂ ಶಬ್ದವಾಚ್ಯತ್ವಕ್ಕೂ ಕನ್ಫ್ಯೂಷನ್ ಮಾಡ್ಕೋಬಿಟ್ರು. ದೇವರನ್ನು ಶ್ರುತಿ ಹೇಳಿದ ಮೇಲೆ ಬೇರೆದನ್ನು ಹೇಳೋಕೆ ಸಾಧ್ಯತೆ ಇಲ್ಲ, ಭಾಳ ತಪ್ಪು. ಆ ದೇವರಂಥವನು ಅವಾಚ್ಯ ಈ ಮತ್ತೆ. ಅದಕ್ಕೆ ಹೇಳ್ತಾರೆ ನಮ್ಮ ಪ್ರಕಾರ ಪರಮಮುಖ್ಯಾರ್ಥ ನಾರಾಯಣನಾಗಿದ್ದಾನೆ, ಪ್ರಕೃತ್ಯಾದಿಗಳು ಕೂಡ ವಾಚ್ಯವಾಗಿವೆ, ಅವು ಪರಮಮುಖ್ಯಾರ್ಥ ಅಲ್ಲ ಅಷ್ಟೇ ಹೊರತು ಅರ್ಥವೇ ಅಲ್ಲ ಅಂತ ಹೇಳೋದು ಹೊರಟಿಲ್ಲ. ಅಸ್ಮಾಕಂ ಪರಮುಖ್ಯಾರ್ಥೋ ಭಗವಾನ್ ಏಕಏವತು. ముఖ్యమాత్రతయారూఢం సర్వమగమ్యతే సర్వేషామపి శబ్దానాం గౌణాద్యం తదయోగతః. ఆదరింద ముఖ్యమాత్రతయారూఢం సర్వం అభ్యుపగమ్యతే. పర్వ ముఖ్యార్థ నారాయణనే, ಆದರೆ ಉಳಿದದ್ದೆಲ್ಲ ರೂಢ ಮುಖ್ಯಾರ್ಥವಾಗಿ ಒಪ್ಪಿಕೊಳ್ತೇವೆ ನಾವು. ಉಳಿದ್ರೆ ಮುಖ್ಯಾರ್ಥವಾಗಿ ಒಪ್ಪಿಕೊಳ್ತೇವೆ, ದೇವರನ್ನ ಪರಮ ಮುಖ್ಯಾರ್ಥ ಅಂತ ಒಪ್ಪಿಕೊಳ್ಳುತ್ತೇವೆ. ಮುಖ್ಯ ಮಾತ್ರತೆಯ ರೂಢಂ ಸರ್ವಂ ಅಭ್ಯುಪಗಮ್ಯತೆ. ಸೊ ಉಳಿದ ಎಲ್ಲವನ್ನೂ ಕೂಡ ರೂಢವನ್ನಾಗಿ ಒಪ್ತೇವೆ. ರೂಢವಾದದ್ದೆಲ್ಲ ಯಾವ ಅರ್ಥಕ್ಕೆ ಬರುತ್ತೆ? ಮುಖ್ಯಾರ್ಥದಲ್ಲಿ ಬರುತ್ತೆ ಅಂತ ಹೇಳಿ. ಸರ್ವೇಷಾಮಪಿ ಶಬ್ದಾನಾಂ, ಎಲ್ಲ ಶಬ್ದಗಳಿಗೂ ಕೂಡ ಇದೇ ಅರ್ಥ. ಎಲ್ಲ ಶಬ್ದಗಳಿಗೂ ಪರಮ ಮುಖ್ಯಾರ್ಥ ಭಗವಾನ್ ನಾರಾಯಣ. ಮುಖ್ಯಾರ್ಥದಲ್ಲಿ ಬೇರೆ ಬೇರೆ ವಿಷಯಗಳು ಬರುತ್ತೆ ಎಂಬುದು ಎರಡನೇ ಅರ್ಥ. ಇನ್ನು ಮೂರನೇದು ಗೌಣಾದ್ಯಂ ತದಯೋಗತಃ. ಇಲ್ಲಿ ಮುಖ್ಯಾರ್ಥವೂ ಕೊಡೋದಿಲ್ಲ, ಅಲ್ಲೇನು ಮಾಡಬೇಕು? ಗೌಣಾರ್ಥಿ ಗೌಣ ಲಕ್ಷಣ ಮಗ ಅರ್ಥಗಳನ್ನು ಮಾಡಬೇಕು. ಇದು ಅರ್ಥ ಮಾಡೋ ಕ್ರಮ ಇದು. ಪರಮ ಮುಖ್ಯಾರ್ಥ, ಮುಖ್ಯಾರ್ಥ, ಆಮೇಲೆ ಗೌಣಾರ್ಥ, ಅದರಲ್ಲಿ ಪ್ರಭೇದಗಳು. ಇದು ಶಬ್ದಶಾಸ್ತ್ರವನ್ನು ತಿಳ್ಕೊಳ್ಳೋ ಕ್ರಮ ಅಂತ ಹೇಳ್ತಾರೆ. ಅರ್ಥದ್ವಯಮಭಿಪ್ರೇತ್ಯ ಪ್ರವೃತ್ತೆ ಹರಿರುಕ್ತವಾನ್ ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ ಯೋಗಾನಾಂ ಪರಮಂ ಪರಮಾಂ ಸಿದ್ಧಿಂ ಪರಮಂ ತೇ ಪದಂ ವಿದುಃ ಇತಿ ಬುದ್ಧೌ ಸಮಾರೋಹಾತ್ ಉಭಯೋರ್ಯೋಗರೂಢಯೋಃ. ಅರ್ಥದ್ವಯಮಭಿಪ್ರೇತ್ಯ ಪ್ರವೃತ್ತೆ ಹರಿರುಕ್ತವಾನ್. ಹೀಗೆ ಪರಮ ಮುಖ್ಯಾರ್ಥ ಮುಖ್ಯಾರ್ಥ ಅಂತ ಹೇಳಿ ಪ್ರವೃತ್ತವಾಗಿರತಕ್ಕಂಥ ಶಾಸ್ತ್ರ ಇದು. ಅಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾರೆ, ಕಾರ್ಯಾಣಾಂ ಕಾರಣಂ ಪೂರ್ವಂ ವಚಸಾಂ ವಾಚ್ಯಮುತ್ತಮಂ. ಯಾವುದೇ ಒಂದು ಕಾರ್ಯಗಳಿಗೆ ಕಾರ್ಯ ಮತ್ತು ಕಾರಣಗಳಲ್ಲಿ ಮೊದಲು ಯಾವುದಿರಬೇಕು? ಕಾರಣ ಇರಬೇಕು. ಅದೇ ರೀತಿಯಲ್ಲಿ ವಚಸಾಂ ವಾಚ್ಯಮುತ್ತಮಂ, ಮಾತು ಮತ್ತು ವಾಚ್ಯ ಮತ್ತು ವಾಕ್ಯಗಳಲ್ಲಿ ಯಾವುದು ಮೊದಲಿರಬೇಕು? ವಾಚ್ಯ ಇರಬೇಕು. ಒಬ್ಬ ಹುಡುಗ ಹುಟ್ಟಿದ ನಾಮಕರಣ ಹೇಗೋ ಹಾಗೆ. ಆದ್ದರಿಂದ ಮೊದಲು ವಸ್ತು, ಅದಕ್ಕೆ ಹೆಸರು. ವಚಸಾಂ ವಾಚ್ಯಮುತ್ತಮಂ ಯೋಗಾನಾಂ ಪರಮಾಂ ಸಿದ್ಧಿ ಪರಮಂ ತೇ ಪದಂ ವಿದುಹು. ಮತ್ತು ಯೋಗಾನಾಂ ಪರಮಸಿದ್ಧಿ ಯಾವುದು? ಅನೇಕ ಸಿದ್ಧಿ ಇರಬಹುದು ಯೋಗಗಳಿಗೆ, ಅಡಿಮಾದಿ ಸಿದ್ಧಿಗಳ ಸಿದ್ಧಿಗಳೇ. ಪರಮಸಿದ್ಧಿ ಯಾವುದು? ಭಗವದ್ದರ್ಶನವೇ ಪರಮಸಿದ್ಧಿ, ಅಪರೋಕ್ಷೀಕೃತ ಶ್ರೀ ಸಹಿತ. ಉಳಿದೆಲ್ಲ ಸೆಕೆಂಡರಿ, ಮುಖ್ಯವಾಗಿರತಕ್ಕಂಥದ್ದು ಪರಮಸಿದ್ಧಿ ಎಂದರಿದ್ದೇನೆ. ಈ ರೀತಿ ತಿಳ್ಕೋಬೇಕಾದ ಮುಖ್ಯ. ಕಾರ್ಯಕಾರಣಗಳಲ್ಲಿ ಕಾರಣಪೂರ್ವ, ವಾಚ್ಯ ವಚಸುವ ಮಾತು ಮತ್ತು ವಾಚ್ಯಗಳಲ್ಲಿ ವಾಚ್ಯಪೂರ್ವ, ಯೋಗಗಳ ಸಿದ್ಧಿಯಲ್ಲಿ ಪರಮಸಿದ್ಧಿ ಅಂದರೆ ಭಗವದ್ ದರ್ಶನ. ಈ ಎಲ್ಲ ತಿಳ್ಕೊಳ್ಬೇಕಾದ ಮುಖ್ಯ. ಈ ರೀತಿ ಹೇಳಿದ್ರಿಂದ ಇತಿ ಬುದ್ಧವು ಸಮಾರೋಹಾತ್ ಉಭಯೋಹೋ ಯೋಗರೂಢಯೋಹೋ. ಹೀಗೆ ಬುದ್ಧಿಯಲ್ಲಿ ಕೂಡೋದಕ್ಕೋಸ್ಕರವಾಗಿ ಹೇಳಿದರು. ಆಗ ಉಭಯೋಹೋ ಯೋಗರೂಢಯೋಹೋ ತ್ಯಾಗೇಚ ಕಾರಣಾಭಾವಾತ್ ಉಭಯಾರ್ಥತ್ವ ವಿಷ್ಯತೆ. ಹೀಗೆ ಉಭಯಾರ್ಥಗಳು, ಯೋಗಾರ್ಥ ಮತ್ತು ರೂಢಾರ್ಥ ಎರಡನ್ನೂ ಕೂಡ ತ್ಯಾಗ ಮಾಡೋದ ಕಾರಣ ಇಲ್ಲ, ಆದ್ದರಿಂದಾಗಿಯೇ ಎರಡರ್ಥವನ್ನು ಒಪ್ಪಲಿಕ್ಕೆ ವಿರೋಧ ಇಲ್ಲ. ಎರಡರ್ಥವನ್ನು ಒಪ್ಪಲಿಕ್ಕೆ ಯಾವ ವಿರೋಧವೂ ಇಲ್ಲ. ಪರಮ ಮುಖ್ಯಾರ್ಥ ಮತ್ತು ಮುಖ್ಯಾರ್ಥ ಎರಡರ ಪರಮ ಮುಖ್ಯಾರ್ಥ ಯೋಗದಿಂದ ಬರುತ್ತೆ, ಮುಖ್ಯಾರ್ಥ ರೂಢಿಯಿಂದ ಬರುತ್ತೆ. ಸೊ ಪರಮ ಮುಖ್ಯಾರ್ಥ ಕೂಡ ವಿದ್ವದ್ ರೂಢಿಯಿಂದ ಬರೋದೇನೆ, ಅದು ಲೋಕದೃಷ್ಟಿಯಲ್ಲಿ ಯೋಗ ಅಂತ ಇಟ್ಕೊಂಡ್ರು ಕೂಡ ಅದು ಬಿಡೋ ಕಾರಣ ಇಲ್ಲವೇ ಇಲ್ಲ. ತ್ಯಾಗೇಚ ಕಾರಣಾಭಾವ ಉಭಯಾರ್ಥತ್ವ ವಿಷ್ಯತೆ ವಿಪರೀತ ಪ್ರಭಾವೇ ಪೂರ್ವಾರೋಹಸ್ತು ಕಾರಣಂ. ಅದರಲ್ಲೂ ಕೂಡ ಮೊದಲರ್ಥ ಯಾವುದು ಮಾಡಬೇಕು ಅಂದರೆ ಪೂರ್ವಾರೋಹ. ಮೊದಲನೇ ಅರ್ಥ ಹೇಳಿದ್ದಾರೆ, ಪೂರ್ವಯೋಗಿ ಪರಗ್ರಹ ವಿಪರೀತ ಪ್ರಮಾಭಾವೇ. ನಾವು ಮುಖ್ಯಾರ್ಥ ಮಾಡೋದಕ್ಕೆ ಯಾವುದೇ ವಿಧವಾದ ಪ್ರಮಾಣ ವಿರೋಧ ಇಲ್ಲ ಅಂತಾದರೆ ಪೂರ್ವಾರೋಹಸ್ತು ಕಾರಣ, ಪೂರ್ವಾರೋಹ ಕಾರಣಕ್ಕೆ ಹೇಳಬೇಕು ಅಂದರೆ ಪರವ ಕಾರಣವೇ ಪರಮ ಮುಖ್ಯ ವೃತ್ತಿಯಿಂದ ವಾಕ್ಯ. ಕಾರಣ ಯಾರು? ನಾರಾಯಣಾಯ ಅಖಿಲ ಕಾರಣಾಯ. ಅಖಿಲ ಕಾರಣ ಪರಮಾತ್ಮನಾದ್ರಿಂದ ಅವನಲ್ಲೇ ಅನ್ವಯವನ್ನು ಮಾಡಬೇಕು. ಸ್ವಾಭಾವೇದ್ಯತ್ರ ನ ವ್ಯರ್ಥಃ ಪೂರ್ವಾರೋಹೋ ಭ್ರಮಾಯ ಭ್ರಮೋ ಯಥಾ ಅಥೋ ಜಗದುಪಾದಾನಂ ಪ್ರಧಾನಂ ಭಕ್ತಿ ಸಾಕೃತಿ. ಸ್ವಾಭಾವೇದ್ಯತ್ರ ನ ವ್ಯರ್ಥಃ ಪೂರ್ವಾರೋಹೋ ಭ್ರಮೋ ಯಥಾ. ಸ್ವಾಭಾವೇತ್ ಆಗ ಸರಿ ಹೋಗುತ್ತೆ, ಇಲ್ಲದೆ ಹೋದರೆ ನವ್ಯರ್ಥಃ ಪೂರ್ವಾರೋಹೋ ಭ್ರಮೋ ಯಥಾ. ಪೂರ್ವಾರೋಹದಲ್ಲಿ ಏನಾಗಿದೆ? ಭ್ರಮ ಬಂದಿದೆ, ಅವಾಗಂದು ಬಿಟ್ಬಿಡ್ಬೇಕಾಗುತ್ತೆ, ಬೇರೆ ದಾರಿ ಇಲ್ಲ. ಆದರೆ ಯಾವುದನ್ನು ಬಿಡಾಗಿಲ್ಲ? ಅಲ್ಲೂ ಕೂಡ ಅಧಿಷ್ಠಾನವನ್ನು ಬಿಡಾಗಿಲ್ಲ. ಅಧಿಷ್ಠಾನವನ್ನು ಬಿಡದೇನೆ ಅರ್ಥ ಬೇರೆ ಮಾಡ್ತೇವೆ ಹೊರತು ಅಧಿಷ್ಠಾನವನ್ನು ಬಿಟ್ಟು ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಇಲ್ಲಿ ಪ್ರಶ್ನೆ ಏನು ಬಂತೀಗ, ಕಾರಣ ನಾರಾಯಣನು ಪ್ರಧಾನವು ಅಂತ ಪ್ರಶ್ನೆ. ಈಗ ಅವರಿಗೆ ಭಾರಿ ಗೊಂದಲ, ನಾರಾಯಣ ಕಾರಣ ಅಂತ ಒಪ್ಪಿದ ಮೇಲೆ ಪ್ರಧಾನ ಕಾರಣ ಅಂತ ಒಪ್ಪಲಿಕ್ಕೆ ಬರೋದಿಲ್ಲ. ಥೇರ್ಫೋರ್ ಏನು ಮಾಡೋ, ಪ್ರಧಾನವನ್ನು ಕಾರಣ ಅಲ್ಲ ಅಂತ ಕರೆದುಬಿಡು. ಅದಕ್ಕೆ ಹೇಳ್ತಾರೆ ಹಾಗೆಲ್ಲ, ಕಾರಣಗಳು ಎರಡು ವಿಧ, ನಿಮಿತ್ತ ಕಾರಣ ಅಂತ ಒಂದು, ಉಪಾದಾನ ಕಾರಣ ಅಂತ ಒಂದು. ಶ್ರುತಿಗಳಲ್ಲಿ ಜಗ ಪ್ರಧಾನವೂ ಕಾರಣ ಅಂತ ಹೇಳಿದ್ದ, ನಾರಾಯಣನೂ ಕಾರಣ ಅಂತ ಹೇಳಿದ್ದ. ನಾವು ಎರಡನ್ನೂ ಕುಡಿಸಕ್ಕೆ ಬರುತ್ತಾ ಅದರಿಂದ ಬಿಡೋ ಕಾರಣ ಇಲ್ಲ. ನಾರಾಯಣ ಎಂಥ ಕಾರಣ? ನಿಮಿತ್ತ ಕಾರಣ. ಅಥೋ ಜಗದುಪಾದಾನಂ ಪ್ರಧಾನಂ ಭಕ್ತಿ ಶಾಶ್ವತಿ. ಈ ಪ್ರಧಾನ ಅಂಬುದೇನು ಜಗತ್ತಿಗೆ ಉಪಾದಾನ ಕಾರಣ, ವಿರೋಧ ಇಲ್ಲೇ ಇಲ್ಲ. ಕುಂಬಾರನಿಂದನೂ ಗಡಿಯಾಯಿತು, ಮಣ್ಣಿಂದನೂ ಗಡಿಯಾಯಿತು. ಕುಂಬಾರನಿಂದ ಗಡಿಯಾಯಿತು ಅಂದ್ರೆ ಮಣ್ಣು ಬೇಡ ಅಂತ ಅರ್ಥನ? ಮಣ್ಣಿಂದ ಗಡಿಗೆ ಮಾಡ್ತಾರೆ ಕುಂಬಾರ ಬೇಡ ಅಂತ ಅರ್ಥನ? ಏನು, ಕುಂಬಾರನ ಕಾರಣದ ರೀತಿನೇ ಬೇರೆ, ಮಣ್ಣಿನ ಕಾರಣದ ರೀತಿನೇ ಬೇರೆ. ಆದ್ದರಿಂದ ಪ್ರಕೃತಿ ಪ್ರಧಾನದಿಂದ ಬಂದಿದೆ ಅಂತ ಹೇಳಿದರೆ ಏನೂ ತಪ್ಪಲ್ಲ, ಅದು ಉಪಾದಾನ ಕಾರಣವಾಗಿ ಬಂದಿದೆ ಅಂತ ಅರ್ಥ. ಆದರೆ ಉಪಾದಾನಕ್ಕೂ ಸ್ವಾತಂತ್ರ್ಯ ಇಲ್ಲ, ಅದರಿಂದಾಗಿ ಮೂಲ ಕಾರಣ ಯಾರಂದ್ರೆ ಪರಮಾತ್ಮ, ಯಾವ ವಿರೋಧಕ್ಕೂ ಅವಕಾಶ ಇಲ್ಲ. ಯತ್ತ ತ್ರಿಗುಣಮ ವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಹು ವಿಶೇಷಂ ವಿಶೇಷವತ್. ಯತ್ತ ತ್ರಿಗುಣಂ ಅವ್ಯಕ್ತಂ ನಿತ್ಯಂ ಸದಸದಾತ್ಮಕಂ ಪ್ರಧಾನಂ ಪ್ರಕೃತಿಂ ಪ್ರಾಹುಹು ಅವಿಶೇಷಂ ವಿಶೇಷವತ್. ಇದರಲ್ಲಿ ಯಾತಕ್ಕೆ ಕೋಟ್ ಮಾಡ್ತಾರೆ ಅಂದರೆ ವಿಷ್ಣು ಪ್ರಕೃತಿ ಕಾರಣ ಅಂತ ಹೇಳ್ತಕ್ಕಂಥ ಮಾತುಗಳು. ಯತ್ತ ತ್ರಿಗುಣಂ ಅವ್ಯಕ್ತಂ, ಅದು ನಿತ್ಯಂ ಸದಸದಾತ್ಮಕಂ, ಸದಸದಾತ್ಮಕಂ ಅಂದರೆ ಮೂರ್ತಾಮೂರ್ತಾತ್ಮಕಂ. ಪ್ರಧಾನಂ ಪ್ರಕೃತಿಂ ಪ್ರಾಹುಹು ಅವಿಶೇಷಂ ವಿಶೇಷವತ್. ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥಾಚತುರ್ವಿಂಶತಿ ಗಣಂ ಪ್ರಾಧಾನಿಕಂ ವಿದುಹು. ಅದೇ ರೀತಿ ಪಂಚಭಿರ್ಬ್ರಹ್ಮ ಚತುರ್ಭಿರ್ದಶಭಿಸ್ತಥ, ಅದೆಷ್ಟಾಯಿತು? ಪಂಚಭಿ ಪಂಚಭಿ ಹತ್ತು, ದಶಭಿ ಇಪ್ಪತ್ತು, ಚತುರ್ಭಿ ನಾಲ್ಕು ಇಪ್ಪತ್ನಾಲ್ಕು. ಹೇಗಾಯ್ತು ಇಪ್ಪತ್ನಾಲ್ಕಲ್ಲೇ ನೋಡಿ ಇಲ್ಲಿ, ಪಂಚಭಿ ಪಂಚಭಿ ಐದು ಐದು ಹತ್ತು, ದಶ ದಶ ಅಂದರೆ ಹತ್ತು ಇಪ್ಪತ್ತು, ಚತುರ್ಭಿ ನಾಲ್ಕು ಇಪ್ಪತ್ನಾಲ್ಕು. ತತ್ವಗಳೆಷ್ಟು? ಇಪ್ಪತ್ನಾಲ್ಕು. ಅದಕ್ಕೆ ಏತ ಚತುರ್ವಿಂಶತಿಕಂ ಗಣಂ ಪ್ರಾಧಾನಿಕಂ ವಿದುಹು. ಈ ಇಪ್ಪತ್ನಾಲ್ಕು ಗಣಗಳೇನಿದೆ ತತ್ವಗಳನ್ನು ಪ್ರಧಾನ ಅಂತ ಕರೀತಾರೆ. ಪ್ರಧಾನ ವಿಷ್ಣು ಸೇರಿಕೊಂಡಿದೆ ಅಂತ ಅರ್ಥ, ಪ್ರಧಾನದಲ್ಲಿ ವಿಷ್ಣು ಸೇರಿಕೊಂಡಿವೆ. ಇತಿ ಭಾಗವತೇ ಪ್ರಾಹ ವಿದ್ಯಾಧೀಶಃ ಸ್ವಯಂ ಪ್ರಭು. ಇತಿ ಭಾಗವತೇ, ಇದು ವಿದ್ಯಾಧೀಶ ಎಂಬ ಹೆಸರು ಬಂತು. ಹಿಂದಿನ ಕಾಲಕ್ಕೆ ಇವೆಲ್ಲ ಕೂಡ ಹೆಸರುಗಳಿಡಬೇಕಾದ್ರೆ ಬ್ರಹ್ಮಸೂತ್ರ ವಿಷ್ಣು ಸಹಸ್ರ ಬಂದಿರೋ ಪದ್ಧತಿಗೆ ನಿದರ್ಶನ ಇದೆ. ಇತಿ ಭಾಗವತೇ ಪ್ರಾಹ ವಿದ್ಯಾಧೀಶಃ ಸ್ವಯಂ ಪ್ರಭು. ಮಧ್ಯವರ್ತಿ ಮಾತು ಯಾತಕ್ಕೆ ಉಪಯೋಗಿಸ್ತಾರೆ ಅಂದರೆ, ಭಾಗವತ ಬರೆದಿದ್ದು ಯಾರೋ ಅಲ್ಲ, ಸ್ವತಃ ನಾರಾಯಣ. ಆ ವಿಷಯದ ತೀರ್ಮಾನ ಆಗ್ತದೆ. ಮಧ್ಯವರ್ತಿ ಮಾತುಗಳನ್ನು ಹೇಳೋದ್ರಿಂದ ಕರ್ತೃತ್ವ ಸಮರ್ಥನೆ ಕೂಡ ಮಾಡದಂತೆ ಆಯಿತು. ನಚ ಪ್ರಕೃತಿ ಶಬ್ದೇನ ಬ್ರಹ್ಮೋಪಾದಾನ ಮುಚ್ಚತೆ. ಇನ್ನು ಇನ್ನೊಂದು ವ್ಯತಿರೇಕ, ಇದಿಷ್ಟು ಒಂದು ಘಟ್ಟ. ಇನ್ನೊಂದು ಘಟ್ಟ ಇದೆ, ಅವರೇನು ಮಾಡ್ತಾರೆ, ಹೌದು ಒಪ್ಪಣ ಪರಮಾತ್ಮ ಪ್ರಕೃತಿಶ್ಚ. ಅದಕ್ಕೇನರ್ಥ ಮಾಡ್ತಾರೆ ಇವರು ವಿಶಿಷ್ಟಾದ್ವೈತಿಗಳು ಅಂದರೆ, ಪರಮಾತ್ಮ ನಿಮಿತ್ತ ಕಾರಣವಾಗಿದ್ದಾನೆ, ಉಪಾದಾನ ಕಾರಣವೂ ಆಗಿದ್ದಾನೆ. ಪರಮಾತ್ಮ ನಿಮಿತ್ತ ಕಾರಣದ ಉಪಾದಾನ ಕಾರಣ, ಹೌದು ಎರಡು ಕಾರಣ ಪರಮಾತ್ಮನೇ ಅಂತ ಹೇಳಿಬಿಡ್ತಾರೆ. ಅದಕ್ಕೆ ಹೇಳಿದ ಅದು ಅರ್ಥ ಮಾಡಬಾರ್ದು. ನಜ ಪ್ರಕೃತಿ ಶಬ್ದೇನ ಬ್ರಹ್ಮ ಉಪಾದಾನ ಮುಚ್ಚದೆ. ಯಾತಕ್ಕೆ ಅಂತ ಪ್ರಶ್ನೆ ಇದೆ. ದೇವರನ್ನು ಉಪಾದಾನ ಕಾರಣ ಅಂತ ಯಾತಕ್ಕೆ ಕರಿಬಾರದು ಅಂತ ಕೇಳಿದರೆ, ಉಪಾದಾನ ಕಾರಣದಲ್ಲಿ ಏನಿದೆ ಮುಖ್ಯವಾಗಿ? ಟ್ರಾನ್ಸ್ಫಾರ್ಮ್ ಆಗುತ್ತೆ, ವಿಕಾರ ಹೊಂದುತ್ತೆ. ದೇವರು ಎಂಥವನು? ವಿಕಾರ ಇಲ್ಲದವನು. ವಿಕಾರ ಇಲ್ಲದವನು ವಿಕಾರ ಹೇಳಿದರೆ ಸರಿಯಲ್ಲ. ಆದ್ದರಿಂದ ಅರ್ಥ ಮಾಡಬಾರದು. ದೇವರು ನಿರ್ವಿಕಾರ ಅಂತ ಹೇಳೋದಕ್ಕೆ ಏನು ಆಧಾರ? ಅವಿಕಾರ ಸದಾಶುದ್ಧೋ ನಿತ್ಯ ಆತ್ಮ ಸದಾ ಹರಿಹಿ ಸದಾ ಏಕರೂಪ ವಿಜ್ಞಾನ ಬಲ ಆನಂದ ರೂಪಕ. ಒಂದು ಕೊಟೇಶನ್, ಅವಿಕಾರ ಅಂಬುದು ಮುಖ್ಯ. ಸದಾಶುದ್ಧ ನಿತ್ಯ ಆತ್ಮ ಸದಾ ಹರಿಹಿ ಸದಾ ಏಕರೂಪ ವಿಜ್ಞಾನ ಬಲ ಆನಂದ ರೂಪಕ, ಇವೆಲ್ಲ ಒಪ್ಪಿಕೊಂಡಾಗ ಉಪಾದಾನ ಕಾರಣ ತೋಪ್ಲಿಕ್ಕೆ ಸಾಧ್ಯವೇ ಇಲ್ಲ. ನಿರ್ವಿಕಾರೋ ಅಕ್ಷರ ಶುದ್ಧೋ ನಿರಾತಂಕೋ ಅಜರೋ ಅಪರಃ ಅವಿಶ್ವೋ ವಿಶ್ವಕರ್ತ ಅಜೋ ಯಹ ಪರಃ ಸೋ ಅಭಿಧೀಯತೆ. ಇನ್ನೊಂದು ವಾಕ್ಯ ಅಲ್ಲಿ ಅವಿಕಾರ ಅಂತ, ಅಲ್ಲಿ ಬಂದು ನಿರ್ವಿಕಾರ ಅಂತ ಇದೆ, ಅಕ್ಷರ ಅಂತಿದೆ, ಶುದ್ಧ ಅಂತಿದೆ, ನಿರಾತಂಕ ಅಜರ ಅಪರಃ ಅವಿಶ್ವ ಅದು ವಿಶ್ವಭಿನ್ನ ಅಂತ ಅರ್ಥ. ವಿಶ್ವಕರ್ತ ವಿಶ್ವಶ ಕರ್ತ, ಅಜಃ ಯಹ ಪರಃ ಸೋ ಅಭಿಧೀಯತೆ. ದೇವ್ರ ಲಕ್ಷ್ಮಣ ಎಷ್ಟು ಹೇಳಿದ ಮೇಲೆ ಉಪಾದಾನ ಕಾರಣ ಸಂಭವ ಇಲ್ಲ. ಇನ್ನೊಂದು ವಾಕ್ಯ ಮತ್ತೆ, ನಿರ್ವಿಕಾರ ಮನೋಪಮ್ಯಂ ಸದೈಕರ ಸದೈಕರ ಸಮಕ್ಷಯಂ ಬ್ರಹ್ಮೇತಿ ಪರಮಾತ್ಮೇತಿ ಎಂಬಿದುರು ವೈದಿಕಾ ಜನಾಃ. ನಿರ್ವಿಕಾರಂ ಅನೌಪಮ್ಯಂ ಸದಾ ಏಕರಸಂ ಅಕ್ಷಯಂ ಬ್ರಹ್ಮ ಇತಿ ಪರಮಾತ್ಮ ಇತಿ ಎಂ ವಿದುಹು ವೈದಿಕಾಃ ಜನಾಃ. ಇದು ಪುರಾಣ ವಾಕ್ಯ. ಅದಕ್ಕೆ ಇತಿ ಶ್ರುತಿ ಪುರಾಣೋಕ್ತಿಯ, ಶ್ರುತ್ಯುಕ್ತಿ ಪುರಾಣೋಕ್ತಿ. ಇದರಿಂದ ಏನಾಯಿತು? ನ ವಿಕಾರಿ ಜನಾರ್ದನ. ಇತಿ ಶ್ರಿಪುರ ಇತಿ ಶ್ರುತಿ ಪುರಾಣೋಕ್ತಿಯ ನ ವಿಕಾರಿ ಜನಾರ್ದನ. పరాధీన విశేషాప్తి నిర్వర్తి అన్యథాభవ క్షీరాదివద్వికారైవ్యాధరే క్వచిత్ ఉపాదానత్వమే యద్యుపాదాన శిష్యతే అంగీకృతం తద్విశ్రువత్ నతు విశ్వాత్మనా భవః. ఇది ఉన్నట్టు పరాధీన విశేషాప్తి అనివర్త్యాన్యథాభవ క్షీరాదివద్వికార సత్ నైవ శిష్యాధరే క్వచిత్. వికార శబ్దకు అర్థ ఎడతారు. వికార అందరేను పరాధీన విశేషాప్తి. ఇది వికారద ఒందు రూప. ಪರಾಧೀನ ವಿಶೇಷ ಅಧೀನವಾಗಿದ್ದೇನೆ ಪರಾಧೀನವಾಗಿದೆ ವಿಶೇಷವಾಗಿ ಪರಾಧೀನವಾಗೋದಕ್ಕೆ ಏನಂತ ಕರೀತಾರೆ ಪರಾಧೀನ ವಿಶೇಷಾಪ್ತಿ ಅಂತ ಕರೀತಾರೆ ಪರಾಧೀನ ವಿಶೇಷಾಪ್ತಿ ಇದು ವಿಕಾರದ ಒಂದು ರೂಪ ಮತ್ತು ಅನಿವರ್ತ್ಯ ಅನ್ಯಥಾಭವ ಅನ್ಯಥಾಭವ ಅಂದ್ರೇನು ಬೇರೆ ಆಗೋದು ಯಾವ ರೀತಿ ಬೇರೆ ಆಗೋದು ಅನಿವರ್ತ್ಯ ಬದಲಾಗದ ರೀತಿಯಲ್ಲಿ ಬೇರೆ ಆಗೋದು ಅಂದರೆ ವಾಪಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ ಅಂದರೆ ಕೆಮಿಕಲ್ ಚೇಂಜ್ ಅಂತ ಫಿಸಿಕಲ್ ಚೇಂಜ್ ಏನಾಗುತ್ತೆ ಇವತ್ತು ನೀರನ್ನ ಐಸ್ ಮಾಡಿಬಿಟ್ಟ ಮತ್ತೆ ಐಸನ್ನು ಏನು ಮಾಡಕ್ಕೆ ಬರುತ್ತೆ ನೀರು ಮಾಡಕ್ಕೆ ಬರುತ್ತೆ ಇದು ಎಂಥ ಸೇಂದ್ರೆ ಫಿಸಿಕಲ್ ಚೇಂಜ್ ಇದು ಆದರೆ ಒಂದು ಬಟ್ಟೆ ಸುಟ್ಟ ಹಾಕ್ಬಿಟ್ಟ ಏನದು ಕೆಮಿ ಮತ್ತೆ ವಾಪಸ್ ಮಾಡಕ್ಕೆ ಬರೋದಿಲ್ಲ ಅದು ಅದನ್ನು ಏನಂತಾರೆ ಕೆಮಿಕಲ್ ಚೇಂಜ್ ಅದಕ್ಕೆ ಅನ್ಯಥಾಭವ ಅಂದರೆ ಅನಿವರ್ತ್ಯ ಅನ್ಯಥಾಭವ
ಹಾಲು
ಅದೇನದು ನೀವೇ ಹೇಳಿ ಏನದು ಆಗುತ್ತಾ ಅದು ಎಂಥ ಚೇಂಜ್ ಅದು ಎಂಥ ಚೇಂಜ್ ಅನಿವರ್ತ್ಯ ಅನ್ಯಥಾಭವ ಬದಲಾಗು ವಾಪಸ್ ತರಲಾಗದಂಥ ಬದಲಾವಣೆ ಅದನ್ನು ಹೇಳ್ತಾರೆ ಕ್ಷೀರಾವದ್ವಿ ಅದೇ ದೃಷ್ಟಾಂತ ಕೊಟ್ಟಿದ್ದು ಕ್ಷೀರಾದಿವದ್ವಿಕಾರ ಹಾಲು ಒಡೆದೋಯ್ತು ಏನಾಯ್ತು ಅಲ್ಲಿಗೆ ವಾಪಸ್ ಬರೋ ಸಂಭವ ಇಲ್ಲ ಮುಗಿದೋಯ್ತು ಇದನ್ನೇನಂತ ಕರೀತಾರೆ ಇದನ್ನು ಉಪಾದಾನ ಅಂತ ಕರೀತಾರೆ ಇದನ್ನು ಉಪಾದಾನ ಅಂತ ಕರೆದಿರೋದ್ರಿಂದ ನೈವ ಸಸ್ಯಾದ ಹರೇ ಕೊಚಿತ್ ದೇವರಿಗೆ ಎಂದೂ ಇಂಥದ್ದಿಲ್ಲ ದೇವರಿಗೆ ಎಂದೂ ಇಂಥದ್ದಿಲ್ಲ ಆದ್ದರಿಂದಾಗಿಯೇ ಉಪಾದಾನ ಕಾರಣ ಅಂತ ದೇವರನ್ನ ಕರೀಬಾರದು ಅಪಾದಾನತ್ವಮೇ ವಾಚ್ಯ ಯುಪಾದಾನತೇಷ್ಯತೆ ಅಂದರೆ ಹಾಗಲ್ಲ ದೇವರಿಂದ ಜಗತ್ತು ಬರುತ್ತಲ್ಲ ಅದಕ್ಕೆ ನಾವು ಉಪಾದಾನ ಅಂತ ಕರಿತೇವೆ ಅಂದರೆ ಆ ರೀತಿ ಕರೆದ್ರೆ ವಿರೋಧ ಇಲ್ಲ ಅಂದರೆ ಅದು ಯಾಕೆ ಉಪಾದಾನ ಅಲ್ಲ ಅದು ಏನಂತ ಕರೀತಾರೆ ಅಪಾದಾನನೇ ಅದು ಅಪಾದಾನ ಉಪಾದಾನ ಅಂತ ಕರಿಬಾರ್ದು ಅಪಾದಾನವನ್ನು ಉಪಾದಾನ ಅಂತ ಕರಿಬಾರ್ದು ಅಂತಂದರೆ ನೀವು ಕರಿತೇನೆ ಅಂದರೆ ಕರ್ಕೊಂಡು ಹೋಗಿ ಅಂಥದ್ದನ್ನು ಒಪ್ತೇವೆ ಆದರೆ ಉಪಾದಾನ ಅದು ಹೆಸರಲ್ಲಿ ಗಲಾಟೆ ಅಷ್ಟೇ ಅಲ್ಲ ಹೆಸರು ಬಗ್ಗೆ ಏನು ಒಪ್ಪೋದು ಗಲಾಟೆ ಮಾಡಲ್ಲ ನಾವು ಅದು ಒಪ್ತಿ ಅದೇ ಹೇಳಿದ್ದು ಅಪ್ಪ ದೇವರಿಂದ ಬರುತ್ತೆ ಅದು ಒಪ್ಕೊಂಡು ಹೋಗ್ಕೊಂಡಿದ್ದೇವೆ ಅದೇನು ದೊಡ್ಡದಲ್ಲ ಆದರೆ ಇದನ್ನು ಒಪ್ಪಲಕ್ಕೆ ಬರೋದಿಲ್ಲ ಯಾವ ಮಣ್ಣಿನಂತೆ ವಿಕಾರ ಅಂತಾನೆ ಹಾಲು ಮೊಸರಾದಂತೆ ಆಗ್ತಾರೆ ಅಂದರೆ ಅದು ಸಾಧ್ಯ ಇಲ್ಲ ಅದು ವಿಕಾರ ಅದು ಆ ವಿಕಾರ ಒಂದಕ್ಕೆ ಬರೋದಿಲ್ಲ ಅಂಗೀಕೃತ ತತ್ ಪಿತೃವತ್ ನದು ವಿಶ್ವಾತ್ಮನಾಭವ ಅದು ತಂದೆಯಿಂದ ಮಗ ಬಂದರೆ ಹಾಗೆ ಹಾಗೆ ಇದೇನಿದು ವಿಕಾರ ಅಲ್ಲ ಎಂಥ ವಿಕಾರ ಅಲ್ಲ ಇದು ಉಪಾದಾರ ರೂಪ ಅಲ್ಲ ಅದು ತಂದೆ ಹೇಗೆ ಎಂಥ ಕಾರಣ ಆಗ್ತಾನೀಗ ತಂದೆ ತಂದೆಯಾಗಿ ಉಳಿದೆ ಅವನು ಪುತ್ರೋತ್ಪತ್ತಿ ಮಾಡ್ತಾನೆ ಹೊರತು ತಾನು ಬದಲು ಟ್ರಾನ್ಸ್ಫಾರ್ಮ್ ಆಗೋದೀಗ ಆಗದೆ ಆದ್ದರಿಂದ ಅದೇನಾಯ್ತು ಅಲ್ಲಿಗೆ ವಿಕಾರ ಅಲ್ಲ ಆದ್ದರಿಂದ ಅದನ್ನು ಒಪ್ಪದ ಜಗತ್ ಪಿತ ಹರಿರೇವ ಜಗತ್ ಪಿತೃ ಮಾತೃ ಗತಿ ಒಪ್ಕೊಂಡ್ಬಿಟ್ಟಿದ್ದೇನೆ ಅವರು ಪಿತೃವತ್ ಅಂತ ಹೇಳಿದ್ರೆ ಅದೇ ಅರ್ಥ ಅಂಗೀಕೃತ ತತ್ ಪಿತೃವತ್ ನತು ವಿಶ್ವಾತ್ಮನಾಭವ ಜಗತ್ತೇ ತಾನಾಗಿ ಪರಿಣಾಮ ಹೊಂದ್ತಾನೆ ಅಂದರೆ ಅದನ್ನು ಒಪ್ಪಕ್ಕೆ ಸಾಧ್ಯ ಇಲ್ಲ ನಚ ವರ್ಣನಾಭಿಜನಿತೃ ಮಾತೃಣಾಂಚ ವಿಕಾರಿತ ನಚ ಉರ್ಣನಾಭಿ ಜನಿತೃ ಮಾತೃಣಾಂಚ ವಿಕಾರಿತ ಉರ್ಣನಾಭಿಯ ದೃಷ್ಟಾಂತ ಕೊಡ್ತಾರೆ ಜೇಡರ ಹುಳ ಏನು ಮಾಡುತ್ತೆ ತನ್ನ ಬಾಯಿಂದನೇ ತೆಗೆದು ಬರೆ ಕಟ್ಟುತ್ತೆ ಅದು ಅಲ್ಲಿ ಅದೇ ಜನಿತೃ ಅಂದರೆ ತಂದೆ ಮಾತೃ ಅಂದರೆ ತಾಯಿ ಇವರು ಯಾರೂ ಕೂಡ ಎಂಥ ಕಾರಣ ಅಲ್ಲ ಎಂಥ ಕಾರಣ ಅಲ್ಲ ಇನ್ನೀ ತಿಳ್ಕೊಂಡು ಉಪಾದಾನ ಕಾರಣ ಅಲ್ಲ ಅವರು ಅದನ್ನು ಹೇಳ್ತಾರೆ ಅವರಿಗೆ ಏನಿಲ್ಲ ಇಂಥ ವಿಕಾರ ಹೊಂದೋದಿಲ್ಲ ಅಂದರೆ ತಂದೆ ತಾಯಿಯ ಮಗನಾಗಿ ವಿಕಾರ ಹೊಂದೋದಿಲ್ಲ ವಿಕಾರ ಹೊಂದಿಲ್ವ ಗುರುತೇನು ಅಂತ ಕೇಳಿದರೆ ಈಗ ಮಣ್ಣು ಗಡಿಗೆ ಆಗಿಬಿಡುತ್ತೆ ಮಣ್ಣು ಒಂದು ಕೆ ಜಿ ಮಣ್ಣಿತ್ತು ಗಡಿಗೆ ಮಾಡಿಬಿಟ್ಟ ಆ ಮಣ್ಣು ಆ ಗಡಿಗೆ ಆದಮೇಲೆ ಮಣ್ಣಿದೆಯಾ ಅಲ್ಲಿಗ ಮಣ್ಣಿಲ್ಲ ಅರ್ಥ ಆಯ್ತಾ ಈಗ ಟ್ರಾನ್ಸ್ಫಾರ್ಮ್ ಆಗೋಗ್ಬಿಡುತ್ತೆ ಹಾಗೆ ಹಾಲು ಮೊಸರಾದ್ಮೇಲೆ ಹಾಲಿದೆಯಾ ಹಾಲಿಲ್ಲ ಅದೇ ರೀತಿ ತಂದೆ ತಾಯಿನ ವಿಕಾರ ಹೊಂದಿದ್ರೆ ಏನು ಇರ್ತಿದ್ದಿಲ್ಲ ಅವರೀಗ ಮಗು ಹುಟ್ಟಿದಾಗ ಅವರಿಬ್ಬರು ಇಲ್ಲ ಅಂತ ಆಗಿಬಿಟ್ರು ಅರ್ಥ ಆಯ್ತಾ ಈಗ ಅವರಿದ್ದಾರೆ ಇವರು ಇದ್ದಾರೆ ಅಂದರೆ ಏನರ್ಥ ವಿಕಾರ ಹೊಂದಿಲ್ಲ ಅಂತ ಅರ್ಥ ಆಯ್ತಾ ಈಗ ಅದು ಹಾಗೇನೆ ಜೇಡುಗಳು ಬೆಲೆ ಕಟ್ಟೆ ಜೇಡುಗಳು ಇದೆಯಲ್ವ ಈಗ ಇದೆ ದೇಫೋರ್ ಏನಲ್ಲ ಅದು ಅದೇ ವಿಕಾರ ಬಂದಿದೆ ಅದೇ ಪ್ರಾಣ ಅದಕ್ಕೆ ದೃಷ್ಟ ಅಂದುಕೊಂಡು ಅದೇ ಉರುಣನಾಭಿ ಜನಿತೃ ಮಾತೃ ಉಣಾಂಚ ವಿಕಾರಿತ ನೀನು ಹೇಳೋ ವಿಕಾರಿತ ಅವರಿಗಿಲ್ಲ ಆದ್ದರಿಂದ ದೇವರನ್ನು ನಾವು ಪಿತೃ ಮಾತೃಗತಿ ಅಂತ ಕರೆದ ಮಾತ್ರಕ್ಕೆ ಏನಾಗಲಿಲ್ಲ ವಿಕಾರವನ್ನು ಒಪ್ಪಿದ್ದೇವೆ ಅಂತ ಉಪಾದಾನತ್ವ ಒಪ್ಪಿದ ಹಾಗೆ ಆಗಲಿಲ್ಲ ಚೇತನತ್ವ ತದನ್ನಂಹಿ ಕಾರ್ಯರೂಪತಯಾ ಭವೇ ಅಪಾದಾನತಯಾ ವಿಶ್ವ ಕರ್ತೃತ್ವ ಬುದ್ಧಿಪೂರ್ವಕಂ ಚೇತನತ್ವ ತದನ್ನಂಹಿ ಕಾರ್ಯರೂಪತಯಾ ಭವೇ ಅಲ್ಲೇನಾಗಿದೆ ಉಪಾದಾನ ಕಾರಣ ಅವರಲ್ಲ ಅನ್ನ ಚೇತನತ್ವ ನಾವಿಕಾರಿತ ಚೇತನತ್ವ ಅಲ್ಲಿ ಅನ್ವಯ ವಿಕಾರಿತ ಯಾತಕ್ಕಿಲ್ಲ ಚೇತನವಾಗಿರೋದಿಲ್ಲ
ತದನ್ನಂಬಿ ಕಾರ್ಯರೂಪತ ಯಾವ ಭವೇ. ಬಟ್ ಬಂದಿದ್ದ್ಯಾವುದು ಅಂತ ಕೇಳಿದರೆ ದೇಹ ಬಂತಷ್ಟೇ. ಆ ದೇಹಕ್ಕೇನು ಕಾರಣ? ದೇಹ ಕಾರಣ, ಚೇತನ ಕಾರಣದ ದೇಹದಿಂದ ದೇಹ, ಚೇತನದಿಂದ ಚೇತನ, ಚೇತನಕ್ಕೆ ಚೇತನ ನಿಮಿತ್ತ ಕಾರಣ, ದೇಹಕ್ಕೆ ದೇಹ ಉಪಾದಾನ ಕಾರಣ. ಅದನ್ನು ವ್ಯತ್ಯಾಸ ತಿಳ್ಕೊಳ್ಳೋದು ಬಹಳ ಸೂಕ್ಷ್ಮ. ಅದನ್ನು ಹೇಳ್ತಿದ್ದ, ಚೇತನತ್ವಾತ್ ನ ವಿಕಾರಿತ ತದನ್ನಂಬಿ ಕಾರ್ಯರೂಪತೆಯ ಭವೇ ಅಪಾದಾನತೆಯ ವಿಶ್ವ ಕರ್ತೃತ್ವ ಬುದ್ಧಿಪೂರ್ವಕ ಪುಷ್ಟಂ ಪಲ್ಲವಿ ಶಾಖಾಯಾಂ ಬ್ರಹ್ಮತರ್ಕೇ ಚ ಸಾಧಾರಣ. ದೇವರಿಗೇನಂತ ಹೇಳಿದ್ದಾರೆ, ನೀವು ಹೇಳೋ ಉಪಾದಾನತ್ವ ಹೇಳಿಯೇ ಇಲ್ಲ. ದೇವರ ಅಪಾದಾನ ಅಂದರೆ ದೇವರಿಂದ ಬರುತ್ತೆ ಅಂತ ಅಷ್ಟೇ ಅರ್ಥ. ದೇವರಿಂದ ಮನೆಯೊಳಗಿಂದ ಹೊರಗೆ ಬಂದ, ಮನೆಯಿಂದ ಹೊರಗೆ ಬಂದ್ರೆ ಮನೆಯ ಮಗನ ಇವನು ಅಲ್ಲ. ಮನೆಯಿಂದ ಹೊರಗೆ ಬಂದ ಮಾತ್ರಕ್ಕೆ ಅಪಾದಾನ, ಉಪಾದಾನ ಅಲ್ಲ. ಅದು ಮಣ್ಣಿಂದ ಗಡಿಗೆ ಆದರೆ ಉಪಾದಾನ. ಅಪಾದಾನ ಅಂದ್ರೆ ಸಪರೇಷನ್ ಅಂತ ಅಷ್ಟೇ ಅರ್ಥ. ಒಂದು ಮತ್ತೊಂದರಿಂದ ದೂರ ಆಗಿ ಬರೋ, ದೇವರಿಂದ ದೇವ್ರ ಹೊಟ್ಟೆಯಲ್ಲಿದ್ದ ಇಡೀ ಜಗತ್ತು ಏನಾಯಿತು ಹೊರಗೆ ಬಂದು. ಇದನ್ನು ಒಪ್ಪೋಣ. ಇದನ್ನು ಏನಂತ ಕರಿಬಾರದು? ಉಪಾದಾನ ಕಾರಣ ಅಂತ ಕರಿಬಾರದು. ಆದ್ದರಿಂದ ಶ್ರುತಿಯೂ ಮಾತನ್ನೇ ಹೇಳ್ತಾ ಇವೆ. ನಜೆ ಶಬ್ದ ಅಪಾದಾನತೆಯ ವಿಶ್ವಕರ್ತೃತ್ವ ಬುದ್ಧಿಪೂರ್ವಕ. ಪರಮಾತ್ಮ ವಿಶ್ವಕರ್ತೃತ್ವವನ್ನು ಹೇಗೆ ಮಾಡ್ತಾ ಇದ್ದಾನೆ? ಬುದ್ಧಿಪೂರ್ವಕ ಮಾಡ್ತಾ ಇದ್ದಾನೆ. ಅದನ್ನೆಲ್ಲ ಬ್ರಹ್ಮತರ್ಕೆಲ್ಲ ಕೋಟ್ ಮಾಡ್ತಾರೆ. ಉಕ್ತಂ ಭಾಲ್ಲವಿ ಶಾಖಾಯಾಮ್ ಬ್ರಹ್ಮತರ್ಕೇ ಚ ಸಾಧಾರಂ. ಭಾಲ್ಲವಿ ಶಾಖ ವೇದ, ಬ್ರಹ್ಮತರ್ಕ ಅಂಬೋದು ಸಿದ್ಧ ಹೇಳಿದ್ದಾರೆ. ನಾರಾಯಣ ತನವು ಕೃತ 50 ಕೋಟಿ ವಿಸ್ತಾರವಾಗಿರ್ತಕ್ಕಂತಹ ದೊಡ್ಡ ತರ್ಕಶಾಸ್ತ್ರ ಬ್ರಹ್ಮತರ್ಕ ತರ್ಕಶಾಸ್ತ್ರಂ ಅಂತ ಹೇಳಿದ್ದಾರೆ. 50 ಕೋಟಿ ವಿಸ್ತಾರ. ಅದನ್ನು ಎಷ್ಟಕ್ಕೆ ರೆಡ್ಯೂಸ್ ಮಾಡಿದರು ವೇದವ್ಯಾಸದೇವರು? 5000 ರೆಡ್ಯೂಸ್ ಮಾಡಿದರು. ಅದನ್ನು ಆಚಾರ ಕೋಟ್ ಮಾಡ್ತಾ ಇದ್ದಾರೆ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅವಿಕಾರಸ್ಯ ಸರ್ವದಾ. ಇದು ಉಪನಿಷತ್ ವಾಕ್ಯಗಳು. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ. ಆ ಕೋಟ್ ಮಾಡಬೇಕಾದ್ರೆ ಅದೇ ರೀತಿ ಬದಲಾವಣೆ ಕೋಟ್ ಮಾಡಿದ್ದಾರೆ ಅರ್ಥಪರ ಹಾಕಿ. ಇಚ್ಛಾ ಮಾತ್ರ ಪ್ರಭೋ ಸೃಷ್ಟಿ ಅವಿಕಾರಸ್ಯ ಸರ್ವದಾ. ಇಚ್ಛೆಯಿಂದ ಸೃಷ್ಟಿ ಮಾಡಿದಾಗ ವಿಕಾರ ಅಂತ ಕರೆಯೋದಿಲ್ಲ. ಅದು ಕುಂಬಾರ ಗಡಿಗೆ ಮಾಡಿದಾಗ ಕುಂಬಾರ ವಿಕಾರ ಹೊಂದಿಲ್ಲ, ಮಣ್ಣು ವಿಕಾರ ಹೊಂದಿದೆ ಅಷ್ಟೇ. ಸೃಷ್ಟಿ ಅವಿಕಾರಸ್ಯ ಸರ್ವದಾ ಸ್ವಭಾವೋ ಅಯಮನಂತಸ್ಯ ರಜೋ ಏನಾಭವತ್ ಜಗತ್. ಸ್ವಭಾವೋ ಅಯಮನಂತಸ್ಯ ದೇವಶೇಷ ಸ್ವಭಾವೋ ಎಂ. ಇವಿಷ್ಟು ಶ್ರುತಿ ವಾಕ್ಯಗಳ ರೀತಿ ಅದು. ಅಜೋ ಅದು ಮತ್ತೆ ಶ್ರುತಿ ಹಾಗೇ ಇದೆ ಅಂತ. ಬಾಲವಿಶಾಖ ಇರೋದೇ ಹಾಗೆ. ರಜೋ ಏನ ಅಭವತ್ ಜಗತ್ ಸ್ವದೇಹಾದಿಚ್ಛಯ ವಿಶ್ವಂ ಮುಕ್ತಪೂರ್ವ ಜನಾರ್ದನ ಸತಜ್ಜ ಮಾತಾ ಪಿತೃವತ್ ಪೂರ್ಣನಾಭಿವ ದೇವವಾ. ಮತ್ತೆ ಎಕ್ಸ್ಪ್ಲೇನ್ ಮಾಡಿ. ಸ್ವದೇಹಾದಿಚ್ಛಯ ತನ್ನ ದೇಹದಿಂದ ಇಚ್ಛಾಪೂರ್ವಕವಾಗಿ ಜನಾರ್ದನ ಜನಾರ್ದನನು ಮುಕ್ತಪೂರ್ವಂ ವಿಶ್ವಂ. ಹಿಂದೇನು ಮಾಡಿದ್ದೆ ಎಲ್ಲ ಹೊಟ್ಟೆಯಲ್ಲಿ ಇಟ್ಕೊಂಡ್ಬಿಟ್ಟಿದ್ದ ಅತ್ತ ಚರಾಚರ ಗ್ರಹಣ ಅದನ್ನು ತೆಗೆದ. ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ಅಷ್ಟೇ. ಅದಕ್ಕೆ ಸಸರ್ಜ ಮಾತಾ ಪಿತೃವತ್ ಊರ್ಣನಾಭಿವ ದೇವವ. ತಂದೆಯಂತೆ ತಾಯಿಯಂತೆ ಊರ್ಣನಾಭಿಯಂತೆ ಪರಮಾತ್ಮ ದೇಹ ಸೃಷ್ಟಿ ಮಾಡ್ತಾನೆ ಹೊರತು ತಾನೇ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಪ್ರಧಾನಂ ಪರಿಣಾಮ್ಯೇಶೋ ನಿರ್ವಿಕಾರ ಸ್ವಯಂ ಸದಾ. ಪರಿಣಾಮ ಹೊಂದೋದು ಯಾವುದು? ಪ್ರಧಾನ. ಪ್ರಧಾನವನ್ನು ಪರಿಣಾಮ ಹೊಂದಿಸ್ತಾನೆ. ಕುಂಬಾರ ಹಾಗೆ ಇದ್ದು ಮಣ್ಣಿನ ಹೇಗೆ ಗಡಿಗೆ ಮಾಡ್ತಾನೋ ಪರಮಾತ್ಮ ತಾನು ಹಾಗೆ ಇದ್ದು ಪ್ರಧಾನವನ್ನು ಜಗದಾತ್ಮನ ಪರಿಣಾಮ ಹೊಂದಿಸ್ತಾನೆ. ನಿರ್ವಿಕಾರ ಸ್ವಯಂ ಸದ್ ಆ ಸ್ಥಿತಿಯಲ್ಲೂ ತಾನು ಏನಾಗಿದ್ದಾನೆ? ನಿರ್ವಿಕಾರ ಮುಖದ ಬಹಳ ಇಂಪಾರ್ಟೆಂಟ್. ಆ ರೀತಿ ಮಾಡಬೇಕಾದ್ರೂ ಪರಮಾತ್ಮ ಏನಾಗಿಲ್ಲ, ವಿಕಾರ ಹೊಂದಿಲ್ಲ. ಇಲ್ಲಿ ಕುಂಬಾರಲ್ಲಿ ಒಂದು ದೋಷ ಇದೆ, ಏನು ಮಾಡ್ತಾನೆ ಅವನು ಕೈಯಲ್ಲಿ ಕೆಸರು ಹೆಸರು ಮಾಡ್ಕೊಂಡ್ಬಿಡ್ತಾನೆ. ದೇವರು ಅಷ್ಟು ಮಾಡ್ಕೊಂಬೋದಿಲ್ಲ, ಅದಕ್ಕೆ ನಿರ್ವಿಕಾರ. ದೇವರಿಗೆ ಸ್ವಲ್ಪ ಕೊಳಕಾಗುತ್ತೆ ಅಷ್ಟಾರು ಸಮಾಧಾನ ಮಾಡ್ಕೊಂಬಿಡೋಣ ಅಂತ ಕೇಳಿದರೆ ಅದು ಆಗೋದಿಲ್ಲ. ದೇವರು ಯಾಕೆ ಆಪರೇಷನ್ ಮಾಡ್ತಾರೆ, ಬರೀ ಏನು ಮಾಡ್ಬೇಕು? ಆಮೇಲೆ ಕೈಯಲ್ಲಿ ತೊಳ್ಕೋಬೇಕಾಗುತ್ತೆ. ದೇವರಿಗೆ ದೇಹ ಕೈ ತೊಳ್ಕೊಳ್ಳೋ ಪ್ರಸಂಗ ಇಲ್ಲ ದೇವರಿಗೆ. ಅದಕ್ಕೆ ಅದು ಟೋಟಲಿ ಡಿಫರೆಂಟ್ ಮೆಟೀರಿಯಲ್, ಅಪ್ರಾಕೃತ ಶುದ್ಧ ಅಪ್ರಾಕೃತ ಸ್ವರೂಪನಾದ್ದರಿಂದ ಯಾವುದೇ ದೇವರಿಗೆ ಎಷ್ಟೂ ದೋಷ ಇಲ್ಲ. ಆದರೆ ನಮಗೆ ಸ್ವಾರಸ್ಯ ಗೊತ್ತಾಗುತ್ತೆ. ನಿರ್ವಿಕಾರ ಸ್ವಯಂ ಸದಾ ಆ ಅವಸ್ಥೆಯಲ್ಲೂ ನಿರ್ವಿಕಾರನಾಗಿದ್ದಾನೆ. ಇನ್ನು ಕುಂಬಾರನ ಕೆಲವೆಲ್ಲ ತಂದೆ ತಾಯಿಗಳು ಪರಿಣಾಮ ಹೊಂದೇ ಇರಬಹುದು ಮಗನ ಬಗ್ಗೆ, ಆದರೆ ವಿಕಾರ ಹೊಂದ್ತಾರೆ. ಮಗನಿಗೆ ಹೆಚ್ಚು ಕಡಿಮೆ ಆದಾಗ ದುಃಖ ಪಡ್ತಾರೆ, ಖುಷಿ ಒಳ್ಳೆಯದಾದ ಖುಷಿ ಪಡ್ತಾರೆ. ದೇವರಿಗೆ ಅದು ಯಾವುದೂ ಇಲ್ಲ. ಇಂಥ ವಿಕಾರನೂ ಮಾನಸಿಕ ವಿಕಾರನೂ ಇಲ್ಲ, ಕೊಳೆಯಾಗೋದು ಮೊದಲಾದ ರೂಪ ವಿಕಾರಗಳು ಪರಮಾತ್ಮನಿಗಿಲ್ಲ. ಅದಕ್ಕೆ ನಿರ್ವಿಕಾರ ಸ್ವಯಂ ಸದಾ ನಚೇ. ಇದಿಷ್ಟು ಒಂದು ಘಟ್ಟ ಇಲ್ಲ. ಇನ್ನು ಹೊಸ ಥಿಯರಿ ಹೇಳ್ತಾರೆ, ಅನೇಕ ಮುಖ್ಯ ವಿಚಾರ ಸೈನ್ಸ್ ಅವೆಲ್ಲ ಕೂಡ. ನಚೇತನ ವಿಕಾರ ಸ್ಯಾತ್ರ ಕ್ವಾಪಿ ಅಚೇತನ ನಾಚೇತನ ವಿಕಾರೋಪಿ ಚೇತನ ಸ್ಯಾತ್ ಕದಾಚನ. ಎಷ್ಟು ಇಂಪಾರ್ಟೆಂಟ್ ಲೈನ್ಗಳು ಹೇಳು. ನಾಚೇತನ ವಿಕಾರ ಸ್ಯಾತ್ ಎತ್ರ ಕ್ವಾಪಿ ಅಚೇತನ. ಯಾವುದೇ ಒಂದು ಅಚೇತನ ಚೇತನದಿಂದ ಹುಟ್ಟಿ ಬರೋಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತಾ? ಈಗ ಅಚೇತನದ ಸೃಷ್ಟಿ ಚೇತನದಿಂದ ಎಂದೂ ಆಗೋದಿಲ್ಲ. ನಾ ಅಚೇತನ ವಿಕಾರೋಪಿ ಚೇತನ ಸ್ಯಾತ್ ಕದಾಚ. ಅಚೇತನದಿಂದ ಚೇತನ ಬರೋದಿಲ್ಲ, ಚೇತನದಿಂದ ಅಚೇತನ ಬರೋದಿಲ್ಲ. ಇವರೆಷ್ಟು ಎಂದು ಯೂನಿವರ್ಸಲ್ ಆಗಿಡು. ನಮಗೆಲ್ಲ ನ್ಯೂಟನ್ ಸ್ಥಾಯಿ ಎಲ್ಲ ಗೊತ್ತಿದೆ ಜನಗಳಿಗೆ. ಇದು ಭಗವಂತನ ನಿಯಮಗಳಿವೆಲ್ಲ ಕೂಡ. ಅಚೇತನದಿಂದ ಚೇತನ ಹುಟ್ಟೋದಿಲ್ಲ, ಅಚೇತನದಿಂದ ಅಚೇತನ ಹುಟ್ಟೋದಿಲ್ಲ. ಅರ್ಥ ಆಯ್ತಾ? ಡೆಡ್ ಬಾಡಿಯಿಂದ ಸೃಷ್ಟಿಯಾಗಿದ್ದು ಕಂಡಿದ್ದಾರೆ ಯಾರು ಕೂಡ ಕಂಡಿ ಗೊತ್ತ ಆಯ್ತಾ? ಅದೇ ರೀತಿಯಲ್ಲಿ ಅದಕ್ಕೆ ಮುಂದೆ ದೃಷ್ಟಾಂತ ಕೊಡ್ತಾರೆ. ವೇದನೆ ಏನು ಮಾಡಿದ್ರೆ ಅಲ್ಲೂ ಕೂಡ ಅಚೇತನದಿಂದ ಹುಟ್ಟಿ ಬರಲಿಲ್ಲ. ಯಾವುದರಿಂದ ಹುಟ್ಟಿ ಬಂದಿತ್ತು? ದೇವತಾ ಶಕ್ತಿಯಿಂದ ಹುಟ್ಟಿ ಬಂದಿತ್ತು. ಅರ್ಥ ಆಯ್ತಾ? ಅಲ್ಲೂ ಅಚೇತನ ಅಲ್ಲ. ಇನ್ನೂ ದೃಷ್ಟಾಂತ ಕೊಡ್ತಾರೆ. ಸಗಣಿಯಿಂದ ಏನು ಬರುತ್ತೆ? ಗೋಮಯದಿಂದ ಚೇಳು ಹುಟ್ಟಿ ಬರುತ್ತೆ. ಅವನೇ ಎಕ್ಸಾಂಪಲ್ ಕೊಡ್ತಾನೆ. ಸಗಣಿ ಎಂಬುದು ಏನದು? ಗೋಮಯ ಎಂಬುದು ಜಡ. ಅದರಿಂದ ಚೇತನ ಬರಲಿಲ್ಲ ಅಂತ ಕೇಳ್ತಾನೆ. ಆ್ಯಕ್ಚುಲಿ ಗೋಮಯದಿಂದ ಚೇಳು ಬರಲಿಲ್ಲ. ಏನಾಗಿತ್ತಲ್ಲಿ? ಗೋಮಯದಲ್ಲಿ ಸೂಕ್ಷ್ಮ ಜೀವಿಗಳು ರೂಪದಿಂದ ಹೊರಗೆ ಬಂತೆ ಹೊರತು ಗೊತ್ತಾಯ್ತಿಲ್ಲ. ಗೋಮಯನೇ ಅದಕ್ಕೆ ಕಾರಣ ಅಲ್ಲ, ಅದಿರಲಿಕ್ಕೆ ಕಾರಣ ಆಗಿತ್ತೆ ಹೊರತು ಹುಟ್ಟಿಗೆ ಅದೆಲ್ಲ ಕಾರಣ. ಅರ್ಥ ಆಯ್ತಾ? ಈಗ ಅದು ಸಾಧ್ಯವಾಗಿ ಡೆಡ್ ಬಾಡಿಯಿಂದ ಮನುಷ್ಯ ಹುಟ್ಟಬಹುದಾಗಿತ್ತು. ಎಲ್ಲೆಲ್ಲಿ ಹುಟ್ಟಿದ್ದಾರೆ ಅಂತ ಹೇಳ್ತಾರೋ ಅಲ್ಲಿ ಏನಾಗಿದೆ? ಚೇತನದ ಶಕ್ತಿ ಇದೆ, ಚೇತನದ ಶಕ್ತಿ ಇದೆ. ಏನ ಅಲ್ಲಿದ್ವು ಅಲ್ಲಿ ಬ್ಯಾಡ್ ಹೋಗ್ಕೊಂಡು ಸೈನ್ಸ್ ಒಪ್ಕೊಂಡ್ಬಿಟ್ಟಿದೆ ಇವತ್ತಿನ ದಿವಸ. ಒಂದು ಮೊಸರು ಹಾಲು ಮೊಸರಾದ ಕೂಡ ಏನಿದೆ ಅಲ್ಲಿ? ಬ್ಯಾಕ್ಟೀರಿಯಲ್ ಫಂಕ್ಷನ್ ಹೌದು. ಅಲ್ಲೂ ಕೂಡ ಸ್ವತಃ ಕರ್ತೃತ್ವ ಇಲ್ಲ, ಅಲ್ಲೂ ಬ್ಯಾಕ್ಟೀರಿಯಾ ಫಂಕ್ಷನ್ ಮಾಡಿಬಿಟ್ಟು ಆಗುತ್ತೆ ಹೊರತು ಬೇರೆ ಅಲ್ಲ. ಎಲ್ಲಿ ಮೂಳೆ ಅಂತ ಹೇಳಿದ್ದಾರೆ? ಮೂಳೆ ಅಲ್ಲ, ದೇಹದಿಂದ ಮಥನ ಮಾಡ್ತಾರೆ. ದೇಹ ಮಥನ ಮಾಡಿದ ಹುಟ್ಟಿ ಬರ್ತಾರೆ. ಅಲ್ಲೂ ಕೂಡ ಏನಿದೆ? ವೇದ ಮಂತ್ರಗಳ ಶಕ್ತಿಯಿಂದ ಹುಟ್ಟಿ ಬರೋದೆ ಹೊರತು ಇದರಿಂದ ಹುಟ್ಟಿ ಬಂದಿದ್ದಲ್ಲ. ಆ ದೃಷ್ಟಿಯಿಂದ ಯಾವ ಸಮಸ್ಯೆ ಕೂಡ ಬರೋದೇ ಇಲ್ಲ, ಜಡದಿಂದ ಬಂದಿಲ್ಲ ಅಂತ ಹೇಳಿ. ಅದೇ ರೀತಿ ಮತ್ತೆ ಇದಕ್ಕೆ ಹೋದ್ರೆ ನಾವು ಇಲ್ಲಿ ಮಹಾಭಾರತದಲ್ಲಿ ಬರುತ್ತೆ. ಕುಂತಿ ಹೇಳ್ತಾನೆ, ಒಬ್ಬ ರಾಜ ಇರ್ತಾನೆ, ಸತ್ತು ಹೋಗ್ಬಿಟ್ಟಾನೆ, ಅವನಿಗೆ ಮಕ್ಕಳಿರೋದಿಲ್ಲ. ಕೊನೆಗೆ ಅವನ ಬಾಡಿಗೆ ಹಾಗೆ ಪ್ರಿಸರ್ವ್ ಮಾಡಿರ್ತಾನೆ. ಮುಂದೆ ಸಂತತಿ ಏನು ಮಾಡಬೇಕು ಅಂತ ಪ್ರಶ್ನೆ ಬಂತು. ಆಗ ಏನು ಮಾಡ್ತಾರೆ ಅವರು? ಮಂತ್ರಶಕ್ತಿಯಿಂದ ಅವನು ಕಾಂಟ್ಯಾಕ್ಟ್ ಮಾಡ್ತಾನೆ, ಸತ್ತೋದ ರಾಜನ ಕಾಂಟ್ಯಾಕ್ಟ್ ಮಾಡ್ತಾನೆ. ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನೀನು ಬಂದು ಮೃತದೇಹದಲ್ಲಿ ಮತ್ತೆ ಸೇರಬೇಕು, ಸೇರಿ ಪುತ್ರನ ಪಡೆದು ವಾಪಸ್ ಹೋಗ್ಬೇಕು. ಅವ್ರು ಹಂಗೆ ಮಾಡ್ತಾನೆ. ಮತ್ತೆ ಅಲ್ಲೂ ಕೂಡ ಏನಾಯಿತು? ಮೃತದೇಹದ ಸೃಷ್ಟಿ ಆಗಲಿಲ್ಲ. ಮತ್ತೆ ಅವನು ಬರ್ತಾನೆ, ಬಂದು ಸೃಷ್ಟಿ ಮಾಡಿ ಬಂದು ವಾಪಸ್ ಹೋಗ್ತಾನೆ. ಇದು ವಿಚಿತ್ರವಾದ ಇದು. ಕುಂತಿ ಹೇಳ್ತಾಳೆ ಪಾಂಡುರಾಜನಿಗೆ, ನಿನಗೆ ಶಾಪ ಇದೆ, ನೀನೇ ಸೃಷ್ಟಿ ಮಾಡಬೋದಲ್ಲ ಅಂತ ಕೇಳಿದರೆ, ನೀನೇನು ಕಡಿಮೆ ಇಲ್ಲ ಯೋಗಿ, ನೀನು ಪಾಂಡುರಾಜನ ಕೊಂಡಾಡ್ತಾ ದೊಡ್ಡ ಯೋಗಿ ನೀನು, ಅವನು ಯೋಗಿ ನನಗಾಗಲ್ಲ ಅಂತ, ನೀನು ಯೋಗಿನೇ ಅಂತ ಹೇಳಿದ ತಕ್ಷಣ, ಹೌದು ಇರ್ಬೋದು, ನನಗೆ ಅದು ಬೇಡ, ಬೇರೆ ಪದ್ಧತಿ ಹುಡ್ಕೋಣ ಅಂತ ಹೇಳ್ತಾರೆ. ಆಗೋದಿಲ್ಲ ಅಂತ ಹೇಳೋದಿಲ್ಲ, ಬೇರೆ ಪದ್ಧತಿ ಅಂತ ಹೇಳ್ತಾರೆ. ಯೋಗಿಗಳಿಗೆ ಏನದು ಸಾಧ್ಯ ಇದೆ. ಹೌದಿತ್ತು, ಚೇಳಿನ ಬೀಜ ಇತ್ತು, ನಮಗೆ ಗೊತ್ತಿರಲಿಲ್ಲ ಅಷ್ಟೇ.
ಗೊತ್ತಿರಲಿಲ್ಲ,
ಅರ್ಥ ಆಗಲಿಲ್ಲ, ಅರ್ಥ ಆಗಲಿಲ್ಲ.
ಹಣ್ಣಿದೆ
ನೀವು ಹೇಳಿ ಪ್ರಶ್ನೆ ಅರ್ಥ ಆಗಲಿಲ್ಲ.
ಉಪ್ಪಿನಕಾಯಿ
ಪ್ರಶ್ನೆ ಅಲ್ಲ, ನೀವು ಕೇಳೋ ಪ್ರಶ್ನೆ ಸಂಬಂಧಿತ ಪ್ರಶ್ನೆ ಅಲ್ಲ. ಗೊತ್ತಾಯ್ತಾ? ಉಪ್ಪಿನಕಾಯಿ ಹುಳ ಇದೆ ಹೊಡೋ ಹೊರಟಿಲ್ಲ. ಈಗ ಇಲ್ಲಿ ಏನಾಗಿದೆ ಅಂದ್ರೆ, ಗೋಮಯದಿಂದ ಒಂದು ಚೇಳು ಹುಟ್ಟಿ ಬಂತೀಗ. ಏನ್ ತಿಳ್ಕೊಂಡೆ ಅವನು? ಗೋಮಯ ಶುದ್ಧ ಜಡಪದಾರ್ಥ, ಅದರಿಂದ ಏನು ಹುಟ್ಟಿತು ಅಂತ ಹೇಳಿದ? ಚೇಳು ಚೇತನ ಹುಟ್ಟಿ ಬಂತು ಅಂತ ಹೇಳಿದ. ಹಾಗಲ್ಲ, ಅಲ್ಲಿ ಏನಾಗಿದೆ? ಫಸ್ಟ್ ಅಲ್ಲಿ ಇತ್ತು ಸೂಕ್ಷ್ಮ ರೂಪದಿಂದ. ಅಲ್ಲ, ಎಲ್ಲ ಗೋಮಯದಲ್ಲೂ ಚೇಳು ಇರುತ್ತೆ ಅಂತ ಹೇಳೋ ಕೊಟ್ಟಿಲ್ಲ ನಾವು. ಎಲ್ಲ ಗೋಮಯದಲ್ಲೂ ಚೇಳು ಇರುತ್ತೆ ಅಂತ ಹೇಳೋ ಕೊಟ್ಟಿಲ್ಲ. ಅರ್ಥ ಆಯ್ತಾ? ಎಲ್ಲ ಗೋಮಯದಲ್ಲೂ ಚೇಳಿಲ್ಲ. ಆ ಗೋಮಯದಲ್ಲಿ ಇದೇನು ಮಾಡಿತು? ತನ್ನ ಇದನ್ನು ಹುಟ್ಟಿಸ್ತಲ್ಲಿ ಚೇಳು ಹೋಗಿಬಿಟ್ಟು ಅಲ್ಲಿ ಮೊಟ್ಟೆ ಇಟ್ಟು ಅದಲ್ಲಿತ್ತು, ಹೊರಗೆ ಬಂತು. ಅರ್ಥ ಆಯ್ತಾ? ಗೋಮಯದಲ್ಲೇ ಚೇಳಿನ ಮೊಟ್ಟೆ ಇರುತ್ತೆ ಅಂತ ಹೇಳಿಲ್ಲ. ಅರ್ಥ ಆಯ್ತಾ? ಗೋಮಯ ಇದೆ, ಗೋಮಯ ಇದೆ, ಈ ಚೇಳು ಏನಾಗ್ಬಿಡ್ತು? ಇದ್ರ ಮೊಟ್ಟೆ ಹೋಗಿ ಅದ್ರಲ್ಲಿ ಬಿತ್ತು, ಅದರಿಂದ ದೊಡ್ಡದಾಗಿ ಹೊರಗೆ ಬಂತು. ಜನ ಏನು ತಿಳ್ಕೊಂಡ್ಬಿಟ್ರೆ ಅದನ್ನ? ಏನ ತಿಳ್ಕೊಂಡ್ರು? ಓ, ಇದರಿಂದ ಹುಟ್ಟುಬಿಡ್ತು ಅಂತ ತಿಳ್ಕೊಂಡ್ರು. ಅದರಿಂದ ಹುಟ್ಟಿದ್ದಲ್ಲ, ಇದು ಬಿದ್ದಿತ್ತಲ್ಲಿ. ಇನ್ನೂ ವಿಚಾರ ಮಾಡಿದರೆ ಮಣ್ಣಿತ್ತು, ನೋಡಿದ್ರೆ ಒಂದು ಗಿಡ ಹುಟ್ಟಿತು. ಏನು ನಿಮ್ಮ ಪ್ರಕಾರ ಹೇಳೋದು ಏನು ಮಾಡಬೇಕೀಗ? ಓ, ಮಣ್ಣಿನ ಗಿಡ ಹುಟ್ಟುಬಿಡುತ್ತೆ, ಮಣ್ಣಿನ ಬೀಜ ಇರುತ್ತೆ. ಏನಿಲ್ಲ, ನಾವು ಕಾಡದಂತೆ ಬೀಜ ಬಿತ್ತಿತ್ತು ಹುಟ್ಟಿತು ಅಷ್ಟೇ. ಅರ್ಥ ಆಯ್ತಾ? ಕಾಡದಂತೆ ಬೀಜ ಬಿತ್ತಿತ್ತು ಹುಟ್ಟಿತು. ಆದರೆ ಬರೀ ಮಣ್ಣು 100% ಮಣ್ಣು ಹಾಗೆ ಇಟ್ಟರೆ ಹುಟ್ಟಕ್ಕೆ ಸಾಧ್ಯತೆ ಇಲ್ಲ. ಅರ್ಥ ಆಯ್ತಾ? ಈಗ ಮಣ್ಣಿಗೆ ಏನೂ ಬಿಡದಂತೆ ಪ್ರೊಟೆಕ್ಟ್ ಮಾಡಿದೆ ಅವನು. ಉದಾಹರಣೆ ಗ್ಲಾಸ್ ಇದರಲ್ಲಿ ಹಾಕಿಟ್ಬಿಟ್ಟ, ಗ್ಲಾಸಲ್ಲಿ ಹಾಕಿಟ್ಟ, ಹಾಕ್ಬೇಕಾದ್ರೆ ಈ ಮಣ್ಣಲ್ಲಿ ಏನೂ ಇಲ್ಲ, ಒಂದು ವ್ಯಾಕ್ಯೂಮ್ ಗ್ಲಾಸ್ ಇಟ್ಬಿಟ್ಟ. ಎಷ್ಟಿದ್ದು ಏನು ಹುಟ್ಟೋದಿಲ್ಲ ಅದರೊಳಗೆ? ಯಾಕೆ ಹುಟ್ಟೋದಿಲ್ಲ? ಹುಟ್ಟಿದ್ರೆ ಏನಿರಬೇಕು? ಹುಟ್ಟಿದ್ರೆ ಸೂಕ್ಷ್ಮ ಸರಿಯಾಗಿ ಕ್ಲೀನ್ ಮಾಡಿದ್ದಿಲ್ಲ ಅಂತ ಅರ್ಥ. ಸರಿಯಾಗಿ ಕ್ಲೀನ್ ಮಾಡಿದ್ದಿಲ್ಲ, ಕ್ಲೀನ್ ಮಾಡಿದರೆ ಹುಟ್ಟಕ್ಕೆ ಸಾಧ್ಯತೆನೇ ಇಲ್ಲ. ಯಾಕೆ? ಆ ಶಕ್ತಿ ಇಲ್ಲ, ಜಡಕ್ಕೆ ಸೃಷ್ಟಿ ಮಾಡೋ ಶಕ್ತಿ ಇಲ್ಲ. ಎಲ್ಲೆಲ್ಲಿ ಬಂದಿದೆ ಅಲ್ಲಿ ಏನಾಗಿರುತ್ತೆ? ಮುಖ್ಯವಾಗಿ ಈ ರೀತಿ ಚೇತಿ ಸೇರಿರುತ್ತೆ. ಸಿಂಪಲ್ ಲಾಜಿಕ್ ಅದು. ಅವನೇನು ತಿಳ್ಕೊಂಡ್ಬಿಟ್ಟ ಲೋಕದೊಳಗೆ ಕೆಲವು ಜನ ತಿಳ್ಕೊಂಡು ತಪ್ಪು ತಿಳ್ಕೊಂಡ್ಬಿಟ್ಟಿದ್ರೆ ಅಲ್ಲ ಇದ್ದಿದ್ದಲ್ಲ, ಮುಂದೆ ಅವರೇ ಹೇಳ್ತಾರೆ ಆಚಾರ್ಯರು ಸೃಷ್ಟಿಕೇತ್ಯ ಮುಂದೆ ಹೇಳ್ತಾರೆ. ಸೂಕ್ಷ್ಮ ಹೇಳಿದ್ದಷ್ಟೇ. ಒಟ್ಟು ನಿಯಮ ಏನು ಅಂತ ಕೇಳಿದರೆ, ಅಚೇತನದಿಂದ ಎಂದು ಏನಾಗೋದಿಲ್ಲ, ಚೇತನ ಸೃಷ್ಟಿ ಆಗೋದಿಲ್ಲ ಅಂದರೂ ಒಂದೇ, ಅಚೇತನ ಚೇತನವಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಅದು ಇಂಪಾರ್ಟೆಂಟ್. ಅಚೇತನ ಎಂದೂ ಕೂಡ ಚೇತನವಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಅದೇ ರೀತಿ ಚೇತನ ಎಂದು ಕೂಡ ಏನಾಗೋದಿಲ್ಲ, ಅಚೇತನವಾಗಿ ಟ್ರಾನ್ಸ್ಫಾರ್ಮ್ ಆಗೋದಿಲ್ಲ. ಬರ್ತಾ ಆಯ್ತಾ? ಚೇತನ ಎಂದು ಅಚೇತನವಾಗೋದಿಲ್ಲ. ಆಗಲೇ ವ್ಯವಸ್ಥೆ ಬರುತ್ತೆ. ಅಲ್ಲೇ ಕಲ್ಲಾಗಿಬಿಟ್ಲಲ್ಲ ಶುರು ಮಾಡ್ತಾರೆ, ಅಲ್ಲೇ ಕಲ್ಲಾಗಿಬಿಟ್ಲಿಲ್ಲ ಆಚಾರ, ಕಲ್ಲಾಗಲು ಎಡೆ ಇಲ್ಲ, ಜನ ಕಟ್ಟಿಗತೆ ಅಷ್ಟೇ. ಅದೃಶ್ಯ ಸರ್ವಭೂತ ನಾಮ್ ಅಂತ ಹೇಳಿ ವಾಲ್ಮೀಕಿ ರಾಮಾಯಣ, ಯಾರಿಗೂ ಕಾಣದಂತೆ ಇದ್ದು ಕಲ್ಲಿನಂತೆ ಇದ್ದ ಹೊರತು ಕಲ್ಲ ಇಲ್ಲ ಅಂತ ಹೇಳಿಲ್ಲ. ಶಿಲೀಕೃತ ಅಚಿಲಾ ಶಿಲಾವತ್ಕೃತ, ಅದಕ್ಕೆ ಅರ್ಥ ಇರೋದೇ ಹಾಕಿ. ಅಥೋಭಲ್ಯಾಂ ಭಯನಾ ಭಜನಾಭಿಜಪ್ತಾಂ ಪ್ರದರ್ಶನಾತ್ ಇಂದ್ರಕೃತಾಂ ಶಿಲೀಕೃತ. ಶಿಲೀಕೃತ ಅಂದ್ರೆ ಏನು? ಶಿಲಾವತ್ಕೃತಾಂ ಅಂತ, ಕಲ್ಲಿನಂತೆ ಕಲ್ಲು ಕೂತ ಕೂತ್ಬಿಟ್ಟಿದ್ದೀರಲ್ಲ ಅಂತಾರಲ್ಲ ಹಾಗೆ, ಅಲ್ಲಿ ಮೂವ್ಮೆಂಟ್ ಇರಲಿಲ್ಲ. ಈ ಸ್ಟ್ಯಾಚ್ಯೂ ಅಂತ ನಿಂತು ಬಿಡ್ತಾರಲ್ಲ ಹಾಗೆ, ನಿನ್ನ ವಿಗ್ರಹ ಅಂತ ನಿಂತು ಬಿಡೋದು ಅಷ್ಟೇ. ಅವ್ರದ್ದು ಅಹಲ್ಯ ಕಲ್ಪನೆ, ಅವಳು ನಿಶ್ಚೇತ್ರಳಾಗಿದ್ಲು ಅಂತ ಅರ್ಥ ಅಲ್ಲ, ಅದಕ್ಕೆ ನಿಶ್ಚೇಷ್ಟಳಾಗಿದ್ಲು ಅಂತ ಅರ್ಥ. ಚೇಷ್ಟೆ ಅಂದರೆ ಮೂಮೆಂಟ್ ಇರಲಿಲ್ಲ, ಅದೇ ಅರ್ಥ. ಆಚಾರ ಬರೆದಿದ್ದೆ ಹಾಗೆ. ಅಲ್ಲಿ ಅವ್ರಿಗೆ ಏನಾಗಿತ್ತು? ಸ್ವದರ್ಶನಾತ್ ಮಾನುಷತಾಮ್ ಉಪಯೋಗ, ದೇವರು ನೋಡಿದಾಗ ಏನಾಯ್ತದೋ ಮನುಷ್ಯರಾಯ್ತು ಅಂತ ಕಣ್ಣು. ಅಲ್ಲಿವರೆಗೆ ಏನು ಕಂಡಿದ್ದಿಲ್ಲ, ಇದ್ರೂ ಕೂಡ ಅವಳು ಯಾರ ಕಣ್ಣಿಗೂ ಕಾಣ್ತಾ ಇರಲಿ. ಅರ್ಥ ಆಯ್ತಾ? ಇದೆಲ್ಲ ತಿಳ್ಕೊಂಡು ವಾಲ್ಮೀಕಿ ರಾಮಾಯಣ ನಿರ್ಣಯ ಎಲ್ಲ ಅದೇ ರೀತಿ ಇರೋದು. ಮತ್ತು ದಾಸ ಹೇಳಿದ್ದಾರ ಅಂತ ಕೇಳಿದರೆ, ದಾಸ ಇಲೆಯಾದ ಹಳ್ಳಿಯ ಅಂತ, ಶಿಲೆಯಂತೆ ಇದ್ದ ಹಳ್ಳಿಯ ಅಂತ. ದಾಸ ಸಾಹಿತ್ಯಕ್ಕೆ ಮೂಲ ಯಾವುದು? ವ್ಯಾಸ ಸಾಹಿತ್ಯ. ಅಲ್ಲಿ ಬಂದ ನಿರ್ಣಯವನ್ನು ನಾವು ಹೇಳ್ತಾ ಇದ್ದಾರೆ ಅಷ್ಟೇ. ಆದ್ದರಿಂದ ಯಾವ ಗೊಂದಲನೂ ಇಲ್ಲ. ಒಂದು ಶಿಲೆನೇ ಆಗಿಬಿಟ್ಟು ಅಂತ ಹೇಳಿದ್ರೆ ಅದು ವ್ಯಾಖ್ಯಾನಕ್ಕೆ ವಿರುದ್ಧ. ಆಚಾರ ಸ್ಪಷ್ಟ ಹೇಳ್ತಾರೆ, ಎಂದು ಚೇತನ ಏನಾಗೋದಿಲ್ಲ, ಎಂದು ಚೇತನ ಜಡವಾಗೋದಿಲ್ಲ, ಜಡ ಏನಾಗೋದಿಲ್ಲ, ಚೇತನ ಆಗೋದು ನೆನಪಿಟ್ಕೊಂಡಿರ್ಬೇಕು. ಆಗ ಅದೇ ಜಡ ಜೀವ ಜಡ ಭೇದ ಅಂದ್ರೆ ಅದ ಜೀವ ಜಡ ಭೇದ ಒಪ್ಪಬೇಕಾಗ್ತಿರ್ಲಿಲ್ಲ. ಹೋಗಿದ್ರೆ ಚೇತನ ಜಡ ಇಂಟರ್ಚೇಂಜ್ ಆಗಲಿ ಬರ್ತಾ ಇದ್ರೆ ಏನು ಮಾಡ್ಬೋದಾಗಿತ್ತು? ಒಂದು ಒಪ್ಕೊಂಡ್ರೆ ಸಾಕಿತ್ತು, ಒಂದು ಒಪ್ಕೊಂಡ್ರೆ ಸಾಕಿತ್ತು, ಪಂಚಭೇದದಲ್ಲಿ ಅಮ್ಮ ಸೇರ್ಕೊಂಡ್ಬಿಟ್ಟಿತ್ತು. ಎಂದು ಜೀವ ಜೀವನೇ ಜಡ ಜಡನೇ, ಚೇತನ ಚೇತನನೇ ಅಚೇತನ ಅಚೇತನ. ಇದು ಬಹಳ ಮುಖ್ಯವಾದ ನಿಯಮ ಇದೆ.